ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದಿವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೇಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾಚ್ಯುತಾನಂತ ಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾಗುರುನ್ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ಪಾದಶಾರಿಣ ಇಷ್ಟದಾನ್ ಕಷ್ಟಹತ್ರೋನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜವತದ್ವಂದ್ವಾರಜ ಸಪ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀ ವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದಕಃ ಸರ್ವೇ ಕಾಮಾ ಭವಂತ್ಯೇವ ಸಮಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸುಭರ್ತಾನಾಂ ಕಲ್ಪವೃಕ್ಷಂ ಚ ಕಾಮನಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತರ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಅಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದಹದಿ ಕೇಳುವುದು. ಬಾಲಕನಕಲ ಭಾಷೆ ಜನನಿಯು ಕೇಳಿ ಸುಖಪಡುವಂತೆ ಲಕ್ಷ್ಮೀ ಲೋಲ ಭಕ್ತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಳ್ಳಿ ಮಾಡುವ ಅವಹೇಳನವ ಹೆದ್ದೈವ ವಿದುರನ ಆಲಯದಿ ಪಾರುಂಡು ಕುರುಪನ ಮಾನವನೆ ಕೊಂಡ. ಇಲ್ಲಿ ಬಾಲಕನ ಕಲಭಾಷ ಜನನಿಯು ಕೇಳಿ ಸುಖಪಡುವಂತೆ. ಮಕ್ಕಳು ಹೊದಲ್ ನುಡಿಯನ್ನು ಮಾತಾಡುವಾಗ ಜನನಿ ತಾನು ಕೇಳಿ ಸುಖಪಡ್ತಾಳೆ, ತಾಯಿ ಸುಖಪಡ್ತಾ ಇರ್ತಾಳಂತೆ. ಯದ್ಯಪಿ ಮಾತುಗಳಲ್ಲಿ ತಪ್ಪಿರುತ್ತೆ, ಮಾತಾಡಬೇಕಾಗಿದ್ದು ಮಾತಾಡತಾ ಇರಲ್ಲ, ಮಾತಾಡಬಾರದ್ದು ಅದೆಲ್ಲ ಸೇರಿ ಬರ್ತಾ ಇರುತ್ತೆ. ಕ ಎಂಬ ಅಕ್ಷರ ಬರಲ್ಲ, ಇನ್ನೊಂದೇನು ಅಕ್ಷರ ಬರ್ತಾ ಇರುತ್ತೆ. ಯಾವ್ದು ಹೇಳಬೇಕೋ ಅಲ್ಲಿ ಹೇಳಿರಲ್ಲ, ಯಾವ್ದು ಹೇಳಬಾರದು ಅದು ಹೇಳಿರ್ತಾರೆ. ಅರ್ಥವೂ ವ್ಯತ್ಯಾಸ ಆಗ್ತಾ ಇರುತ್ತೆ. ಆದರೆ ತಾಯಿ ಆರ್ಯ ಹಂತದಲ್ಲಿ ಅವರಲ್ಲಿ ಆ ರೀತಿಯಾಗಿರತಕ್ಕಂಥ ಪ್ರಯತ್ನಕ್ಕೆ ತಕ್ಕಂಥ ಒಂದು ವಿಶೇಷವಾದ ಮಾತುಗಳ ಪ್ರವೃತ್ತಿ ಇದನ್ನು ನೋಡಿ ಸಂತೋಷ ಪಡ್ತಾಳೆ. ಹಾಗೆ ಭಗವಂತ ಭಕ್ತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು ಅಂತ. ಇಲ್ಲಿ ಭಕ್ತರು ಮಾಡುವ ಸ್ತುತಿಗೆ ಅಂತ ಹೇಳದೆ ಸಂಸ್ತುತಿಗೆ ಹಿಗ್ಗುವನು ಅಂದ್ರು. ಏನು ಸಂಸ್ತುತಿ ಅಂದರೆ ಭಕ್ತರಲ್ಲಿ ಭಗವಂತ ಅವರವರ ಕರ್ಮಾನುಸಾರ ಪ್ರಾರಬ್ಧ ಕರ್ಮ ಅಂದರೆ ತುಂಬಾ ಜಾಸ್ತಿ ಇರುವಾಗ ತನ್ನನ್ನೇ ಮರೆಸಿರ್ತಾನೆ. ಆದರೆ ಅವರ ಕರ್ಮ ಸವಿತಾ ಬಂದಾಗ ಅವರಿಗೆ ತನ್ನ ನೆನಪು ಕೊಡ್ತಾನೆ, ತನ್ನ ಕರುಣೆಯ ನೆನಪು ಕೊಡ್ತಾನೆ, ತಾನು ಮಾಡುವ ಕಾರ್ಯಗಳ ನೆನಪು ಕೊಡ್ತಾನೆ. ಆ ನೆನಪು ಹೇಗಿರುತ್ತೆ ಅಂದರೆ ಇನ್ನ ಕರ್ಮ ಸವಿದಿರಲ್ಲ ಪೂರ್ಣವಾಗಿ, ಚೂರು ಸವಿದಿರುತ್ತೆ, ಇನ್ನ ಕರ್ಮ ಪ್ರಬಲವಾಗಿ ಇರುತ್ತೆ. ಅಂತಹ ಕಾಲಕ್ಕೆ ಒಂದು ಸಲ ದೇವರನ್ನ ಸ್ಮರಣೆ ಮಾಡುತ್ತಾರೆ, ಮತ್ತಲ್ಲ ಮರೆತಿರ್ತಾರೆ, ಮತ್ತೆ ಯಾವಾಗೋ ಸ್ಮರಣೆ ಮಾಡುತ್ತಾರೆ, ಮತ್ತೊಂದು ಮರೆತಿರ್ತಾರೆ. ಅಲ್ಲ, ಅವನೇ ತನ್ನ ಸ್ಮರಣೆ ಯಾವಾಗೋ ಕೊಡ್ತಾನೆ ಮರೆಸ್ತಾನೆ, ಯಾವಾಗೋ ಕೊಡ್ತಾನೆ ಮರೆಸ್ತಾನೆ. ಈ ತರ ಮಾಡಿದಾಗ ಅದನ್ನ ಕಲಭಾಷ ಅಂದ್ರು. ಕಲಭಾಷ ಅಂದರೆ ಬಿಟ್ಟು ದೇವರನ್ನ ಆ ನೆನೆಯಬೇಕಾಗಿದ್ದು ಕೂಡ ಹೇಗೆ ದೇವರನ್ನ ಹೇಗೆ ನೆನೆಯಬೇಕು, ಆದರದಿಂದ ನೆನೆಯಬೇಕು, ನಿರಂತರವಾಗಿ ನೆನೆಯಬೇಕು. ಆದರ ನೈರಂತರ್ಯಾಭ್ಯಾಮ್ ಅಂತ ಹೇಳ್ತಾರೆ. ದೇವರ ಪಾದದಲ್ಲಿ ಆದರ ಇರಬೇಕು, ಹಾಗೆ ನಿರಂತರವಾಗಿ ನೆನೆಯಬೇಕು. ನಿರಂತರವಾದ ಆಧಾರಪೂರ್ವಕವಾದ ನೆನಪಿನ ಜೊತೆಗೆ ಆ ನೆನಪಿನಲ್ಲಿ ದೇವರ ರೂಪ, ದೇವರ ಗುಣ, ದೇವರ ಕ್ರಿಯ, ಆ ಮೂರರ ನೆನಪು ಇರಬೇಕು. ಅಂದರೆ ನಮಗೆ ದೇವರ ನೆನಪು ಬಂದಾಗ ರೂಪ ಗುಣ ಕ್ರಿಯ ಅಪ್ಪ ಬಹಳ ಕಷ್ಟ, ನಮ್ಮಿಂದ ಆಗಲ್ಲ ಅಂದ್ರೆ ನಾವು ನಿತ್ಯ ನೆನೆಯೋದೇ ಎಲ್ಲವನ್ನ ಆಕ್ರಮದಿಂದಲೇನೆ. ಹೆಸರು ಗೊತ್ತಿಲ್ಲಷ್ಟೆ ಗುಣ ರೂಪ ಕ್ರಿಯ ಅಂತ. ಯಾರಾದರೂ ತಾಯಿಯನ್ನು ಬಿಟ್ಟು ತುಂಬಾ ದೂರದೇಶದಲ್ಲಿರೋ ಮಗುವಾದ್ರು ಮಗಳಾದ್ರು ಎಲ್ಲೋ ಓದ್ತಾ ಇರ್ತಾರೆ, ಹಾಸ್ಟೆಲ್ ಇರ್ತಾರೆ, ಅಡಿಗೆ ಅಧ್ಯಾನವಾಗಿರುತ್ತೆ, ಅಂತ ಕಾಲಕ್ಕೆ ತಾಯಿ ನೆನಪಾಗ್ತಾಳೆ. ತಾಯಿ ನೆನಪಾದರೆ ತಾಯಿ ತಾಯಿ ಅಮ್ಮ ಅಂತ ನೆನೆಸಿದಾಗ ಬರೇ ಅಮ್ಮ ಅಮ್ಮ ಅಂತ ಶಬ್ದ ಮಾತ್ರ ಬರುತ್ತಾ? ಇಲ್ಲ. ತಾಯಿಯ ರೂಪ ನೆನಪಾಗುತ್ತೆ, ತಾಯಿಯ ಕ್ರಿಯ ಒಳ್ಳೆ ಅಡಿಗೆ ನೆನಪಾಗುತ್ತೆ, ತಾಯಿಯ ಗುಣ ಒಳ್ಳೆ ಅಭಿಮಾನದಿಂದ ಬಳಸಿದ್ದು ನೆನಪಾಗುತ್ತೆ. ಈ ಮೂರು ಸೇರಿಸಿಕೊಂಡು ಅವರಲ್ಲಿ ಕಂಡ ಆ ಮೂರರ ಪರಿಣಾಮದಿಂದಾಗಿ ತಾಯಿಯನ್ನು ನೆನೆದಾಗ ಅಭಿಮಾನದಿಂದ ಆಕೆಯ ಉಪಕಾರ ಅಭಿಮಾನವನ್ನ ನೆನೆದು ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟೇ ಹೊರತು ಯಾರು ಕೂಡ ಬರೇ ಅಮ್ಮ ಅಮ್ಮ ಅಂತ ಹೇಳುವುದು ಯಾರೂ ಇಲ್ಲ. ಅದರಿಂದ ತಾಯಿಯನ್ನು ನೆನೆಯಬೇಕಾದ್ರೆ ಆ ರೂಪ ಗುಣ ಕ್ರಿಯ ನೆನೆಯಬೇಕು. ಒಬ್ಬರನ್ನ ಬೈಬೇಕಾದ್ರೂ ಅಷ್ಟೇ ಅಲ್ವೇ, ಅವರ ರೂಪ ನೆನೆಯುತ್ತೇವೆ, ಅವರು ಮಾಡಿದ ಕೆಟ್ಟ ಕಾರ್ಯ ನೆನೆಯುತ್ತೇವೆ, ಅದರಲ್ಲಿ ಅವರು ಹೊರಗೆ ಹಾಕಿದ ಕೆಟ್ಟ ದುರ್ಗುಣವನ್ನ ನೆನೆಯುತ್ತೇವೆ. ಆ ರೀತಿಯಲ್ಲಿ ಗುಣ ರೂಪ ಕ್ರಿಯೆಗಳ ನೆನಪು ಎಂಬುದು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ, ಅದಿಲ್ಲದೆ ನಾವು ಏನು ಮಾಡಲ್ಲ. ಆದರೆ ದೇವರತ್ರ ಬಂದಾಗ ಮಾತ್ರ ಯಾವುದೂ ಇಲ್ಲ, ಬರೇ ಮೆಕ್ಯಾನಿಕಲ್ ರಾಮ್ 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 ಅಂತ ಇರ್ತೇವೆ. ಅಥವಾ ರೂಪ ನೆನಪಿಲ್ಲ, ಗುಣ ನೆನಪಿಲ್ಲ, ಕ್ರಿಯಾ ನೆನಪಿಲ್ಲ. ಅದಕ್ಕಾಗಿ ಹೊರಟದ್ದೇ ಹರಿಕಥಾಮೃತ ಸಾರ. ಆತನ ರೂಪದ ನೆನಪು, ಆತ ಮಾಡಿದ ಉಪಕಾರದ ನೆನಪು, ಅದರಲ್ಲಿ ದೇವ ತೋರಿದ ಗುಣದ ನೆನಪು ಮಾಡಿ ಅವನ ಮೇಲೆ ಭಕ್ತಿ ಹುಟ್ಟುವಂತೆ ಅಭಿಮಾನ ಉಕ್ಕೇರುವಂತೆ ಮಾಡುತ್ತೆ. ಅದರಿಂದ ಅದೇ ಹೇಳ್ತಾ ಇದ್ದಾರೆ, ಇದು ಸಂಸ್ತುತಿ. ದೇವರ ಗುಣರೂಪ ಕ್ರಿಯೆಗಳ ನೆನಪಿನಿಂದ ಆದರ ಪೂರ್ವಕವಾಗಿ ನಿರಂತರ ಮಾಡುವ ಸ್ತೋತ್ರ ಭಗವಂತನಿಗೆ ಬಹಳ ಇಷ್ಟ. ಆದರೆ ನಮ್ದು ಹೇಗಿರುತ್ತೆ ಅಂದರೆ ಕಲಭಾಷೆ, ದೇವರ ಮೇಲೆ ಮನಸ್ಸೇ ಇರಲ್ಲ, ಬಾಯಿಯಿಂದ ಸ್ತೋತ್ರ ಹೇಳ್ತಾ ಇರ್ತೇವೆ, ಮನಸ್ಸೆಲ್ಲೋ ತಿರುಗಾಡ್ತಾ ಇರುತ್ತೆ. ಇನ್ನೊಂದು ಕಡೆ ಸ್ತೋತ್ರ ಹೇಳುವಾಗ ದೇವರ ರೂಪವೇ ನೆನಪಿರಲ್ಲ, ಕಂಡ ಕಂಡ ಕಡೆ ಹೋಗ್ತಾ ಇರುತ್ತೆ. ದೇವರ ಗುಣದ ನೆನಪು ಮಾಡಿಕೋಬೇಕು ಎಂಬುದು ಕೂಡ ಬರಲ್ಲ. ದೇವರ ಕ್ರಿಯ ಅವನೇನೇನ್ ಮಾಡ್ತಾನೆ ಉಪಕಾರ ಅದು ಗೊತ್ತೇ ಇರಲ್ಲ. ಸುಮ್ಮನೆ ದೇವರು ದೇವರು ದೇವರು, ಹೇಗೆ ದೇವರು ಅಂದ್ರೆ ಒಂದು ಗೋಡೌನ್ ಕೀಪರ್ ತರ, ಅದು ಏನು ಬೇಕಾದ್ರೂ ಕೊಡುವ ದೇವರು, ನಮಸ್ಕಾರ ಮಾಡಿದ ಇದು ಕೊಡ್ತಾನೆ ಅದು ಕೊಡ್ತಾನೆ. ಆ ರೀತಿಯಾಗಿ ದೇವರನ್ನ ಇದು ಕೊಡುವವ ಅದು ಕೊಡುವವ ಅಂತ ನೆನೆಸ್ತೇವಷ್ಟೇ ಹೊರತು ಅವನ ಒಳ್ಳೆ ಉಪಕಾರ, ಅವನ ಒಳ್ಳೆ ಗುಣ, ಅವನ ಅದ್ಭುತ ರೂಪ ಇದು ನೆನೆದು ಅವನನ್ನ ಚಿಂತನೆ ಮಾಡುವುದು ನಮ್ಮಲ್ಲಿಲ್ಲ. ಆ ಇಲ್ಲದಿರುವುದನ್ನೇ ಕಲಭಾಷೆ ಅಂದ್ರು. ಯಾವಾಗ ಯಾವಾಗೋ ಬರುತ್ತೆ, ಚೂರು ಚೂರು ಬರ್ತಾ ಇರುತ್ತೆ. ಇದು ನೋಡಿ ಭಗವಂತ ಸಂತೋಷ ಪಡ್ತಾನಂತೆ. ಯಾಕೆ ಅಂದ್ರೆ ಚೂರು ಚೂರು ಕರ್ಮ ಕಳೀತಲ್ಲ, ಆ ಕರ್ಮ ಕಳೆದದಕ್ಕೆ ತಕ್ಕಂತೆ ನನ್ನನ್ನ ನೆನೆಸ್ತಾ ಇದ್ದಾರಲ್ಲ ಅಂತ ದೇವ ಹಿಗ್ಗುತ್ತಾನಂತೆ. ಭಕುತರು ಮಾಡುವ ಕಲಭಾಷೆಯಂತೆ ಇರುವ ತೊದಲು ನುಡಿಗಳಂತೆ ಇರುವ ಸಂಸ್ಕೃತಿಗೆ ದೇವ ಹಿಗ್ಗುತ್ತಾನೆ. ಏನಿದು ದೇವರಿಗೆ ಈ ಚಟ ಯಾಕೆ? ನಮ್ಮಿಂದ ಸ್ತೋತ್ರ ಮಾಡಿಸ್ಕೊಂಬೋದ್ಯಾಕೆ? ನಮ್ಮನ್ನ ಕಾಲ್ ಮೇಲೆ ಹಾಕೊಂಡು ನಾವು ಕಾಲಿಗೆ ಬಿದ್ದರೆ ಆತನ ಕಾಲಿಗೆ ಸಂತೋಷ ಪಡೋದ್ಯಾಕೆ? ನಾವು ಸ್ತೋತ್ರ ಮಾಡಿದ್ರೆ ಸಂತೋಷ ಪಡೋದು ಯಾಕೆ? ತನ್ನ ಪಾಡಿಗೆ ತಾನಿದ್ದು, ನಮ್ಮಿಂದ ಏನು ಸ್ತೋತ್ರ ಯಾವುದು ಹೇಳಿಸಿಕೊಳ್ಳದೆ ತನ್ನ ಪಾಡಿಗೆ ತಾನು ನಮ್ಮನ್ನು ರಕ್ಷಣೆ ಮಾಡಬಹುದಲ್ಲ ಅಂದ್ರೆ ಹೇಳ್ತಾರೆ. ನಮಗರ್ಥ ಆಗಬೇಕಾದ್ರೆ ತಾಯಿ ಇರ್ತಾಳೆ, ಮಗು ಇರುತ್ತೆ, ತಾಯಿಯ ಕೈ ಹಿಡ್ಕೊಂಡು ನಡೆದರೆ ಹೊರತು ಅದು ನಡೀಲಿಕ್ಕೆ ಆಗಲ್ಲ, ತಾಯಿ ಕೈ ಬಿಟ್ಟರೆ ಬಿದ್ದು ಹೋಗುತ್ತೆ. ಆದರೆ ಈ ಮಕ್ಕಳಲ್ಲಿ ಹಠ ಬರ್ತಾ ಇರುತ್ತೆ, ನಾನೇ ನಡೀತೀನಿ ಅಂತ. ಅಲ್ಲಿ ನೋಡಿದ್ರೆ ಮಗುವಿನಲ್ಲಿ ಹಠ ಬಂದಿದೆ, ತಾಯಿ ಕೈ ಹಿಡಿತಾ ಇಲ್ಲ, ತನಗಾಗಿ ನಡೀಲಿಕ್ಕೆ ಕೈಲಾಗಲ್ಲ, ಬಿದ್ದು ಹೋಗ್ತಾ ಇದೆ, ಹಲ್ಲು ಮುರ್ಕೊಳ್ತಾ ಇದೆ, ಆದರೂ ತಾಯಿ ಕೈ ಹಿಡಿತಾ ಇಲ್ಲ. ಅವಾಗ ತಾಯಿಯ ಪರಿಸ್ಥಿತಿ ವರ್ಣಾತೀತ, ದುಃಖ ಪಡ್ತಾ ಇರ್ತಾಳೆ. ಈ ಮಗುವಿಗೆ ತಲೆಯಲ್ಲಿ ತನ್ನ ನಿಜ ಸ್ಥಿತಿಯ ಅರಿವು ಬಂದರೆ ಸಾಕು, ತನಗಾಗಿ ತಾನು ಹೋಗ್ಲಿಕ್ಕಾಗಲ್ಲ, ತಾಯಿ ಇದ್ದರೆ ಹೊರತು ಆಗಲ್ಲ, ಅದು ನಿಜವಾದ ಸ್ಥಿತಿ, ತಾಯಿ ಸಹಾಯ ಮಾಡಿದರೇನೆ ತನ್ನ ಬದುಕು, ಇಲ್ಲದಿದ್ದಿಲ್ಲ ಅಂಥ ಕಾಲಕ್ಕೆ ಈ ನಿಜವಾದ ಸ್ಥಿತಿಯ ಅರಿವು ಅವನಿಗಾಗಿ ಅಮ್ಮ ಅಂತ ತಾಯಿ ಹತ್ತಿರ ಬಂದರೆ ಆ ತಾಯಿಗೆ ತುಂಬಾ ಸಂತೋಷ ಆಗುತ್ತೆ. ಈ ಬೀಳುವಾಗಲೇನೆ ಆ ಮಗುವಿಗೆ ಬುದ್ಧಿ ಬಂತು, ಅಮ್ಮ ಇದ್ದರೆ ಹೊರತು ನನಗೆ ನಡೀಲಿಕ್ಕಾಗಲ್ಲ, ಯಾವುದೇ ಆಗಲಿ ಅಮ್ಮ ಬೇಕು, ಅಮ್ಮ ಇಲ್ಲದಿದ್ರೆ ಗತಿ ಇಲ್ಲ ಅಂತ ಅರ್ಥ ಆಯಿತು. ಅಮ್ಮ ಏನೂ ಬಯಸದೆ ನನಗಾಗಿ ಮಾಡತಾ ಇದ್ದಾಳೆ ಎಂಬುದು ಕೂಡ ಅರ್ಥ ಆಯಿತು. ಅಮ್ಮ ತುಂಬಾ ಒಳ್ಳೆಯವಳು ಎಂಬುದು ಕೂಡ ಅರ್ಥ ಆಯಿತು. ಆಗ ತಾಯತ್ತರೆ ಅಮ್ಮ ನೀನೇ ಬೇಕು, ನನಗಾಗಲ್ಲ ಅಂತ ಹೇಳಿದ. ಅಮ್ಮ ನೀ ಬೇಕು ಅಂತ ಹೇಳಿದಾಗ ನನಗಾಗಲ್ಲ, ನನಗೊಬ್ಬನಿಗೆ ಆಗಲ್ಲ, ನೀ ಇರಲೇಬೇಕಮ್ಮ ಅಂತ ಕೇಳಿಕೊಂಡಾಗ ತಾಯಿ ಸಂತೋಷ ಪಡ್ತಾಳೆ. ಅವಾಗ ಯಾರಾದರೂ ಆ ತಾಯಿಯನ್ನು ನೋಡಿ ಇದೆಂಥ ಕರ್ಕೋಟಗಳಯ್ಯ, ಆ ಮಗು ತನ್ನ ಮೇಲೆ ಆಧಾರ ಪಟ್ಟಿರಬೇಕು ಅಂತ ನೋಡ್ತಾಳೆ, ಆ ಮಗುವಿಗೆ ತಾನೇ ಏನೋ ತನ್ನ ಮೇಲೆ ಕೈ ಹಿಡ್ಕೋಬೇಕು ಅದು ಮಾಡಬೇಕು ಅಂತ ಹೇಳ್ತಾಳೆ. ಇದೆಂಥ ಕಠಿಣಾತ್ಮಳಿಗಳು ತಾಯಿ ಅಂತ ಯಾರಾದರೂ ಅಂತಾರ? ಇಲ್ಲ. ತಾಯಿಯ ದೃಷ್ಟಿ ಎಷ್ಟರವರೆಗೆ ಅಂದ್ರೆ ಇದು ತನ್ನ ಮೇಲೆ ಆಧಾರ ಪಟ್ಟಿರಬೇಕು ಎಂಬ ಹಂಬಲ ಇಲ್ಲ ತಾಯಿಗೆ. ಯಥಾರ್ಥ ಸ್ಥಿತಿ ಏನು ಅಂದ್ರೆ ತನ್ನ ಮೇಲೆ ಆಧಾರ ಪಟ್ಟಿದೆ, ಬೇರೆ ಗತಿ ಇಲ್ಲ, ಅದಕ್ಕೆ ತನಗಾಗಿ ತಾಕತ್ತಿಲ್ಲ. ತಾಯಿ ಹಿಡಿಲಿಕ್ಕೆ ಹೋದ್ರೆ ಅಹಂಕಾರ ಅಡ್ಡಿ ಬರ್ತಾ ಇದೆ. ಅದರಿಂದ ಆ ಮಗುವಿನ ತಲೆಯಲ್ಲಿ ನಿಜವಾದ ಸ್ಥಿತಿಯ ಅರಿವು ಬಂದು ಅಮ್ಮ ನೀನಿಲ್ಲದಿದ್ರೆ ನನಗೆ ಇರ್ಲಿಕ್ಕಾಗಲ್ಲ ಅಂತ ಹೇಳಿದರೆ ತಾಯಿಗೆ ಸಂತೋಷ ಆಗುತ್ತೆ. ಯಾಕೆ ಅಂದ್ರೆ ಓಹೋ, ಈ ಮಗುವಿಗೆ ಸರಿಯಾದ ನಿಜವಾದ ಸ್ಥಿತಿಯ ಅರಿವು ಬಂದಿದೆ, ಇನ್ನ ಮೇಲೆ ಇವನನ್ನ ಕೈ ಬಿಡಲ್ಲ, ಕಳಗೆ ಬೀಳಲ್ಲ, ಹಲ್ಲು ಮುರುಕೊಳ್ಳಲ್ಲ, ಚೆನ್ನಾಗಿರ್ತಾನೆ ಎಂಬ ಸಂತೋಷ ಅಷ್ಟೇ ಹೊರತು ಇನ್ನ ಮೇಲೆ ನನ್ನ ಕಾಲಿಗೆ ಬಿದ್ದಿರ್ತಾನೆ, ಅವನನ್ನ ನನ್ನ ಕಾಲತ್ತೆ ಬೀಳ ಹಾಕಿ ಇರಬಹುದು ಅಂತ ಆ ರೀತಿ ಯಾವ ತಾಯಿಯೂ ಚಿಂತನೆ ಮಾಡಲ್ಲ. ಅವ ಚೆನ್ನಾಗಿದ್ರೆ ಸಾಕು, ಅವ ಚೆನ್ನಾಗಿರಬೇಕಾದ್ರೆ ಅವನಿಗೆ ನಿಜವಾದ ತಿಳುವಳಿಕೆ ಬರಬೇಕು ಅಂತ ಬಯಸ್ತಾಳಲ್ಲ, ಅದೇ ಸ್ವಾಮಿ ಮಾಡೋದು. ಭಕ್ತರಿಗೆ ತಾವು ನಿಜವಾಗಿ ಅಸ್ವತಂತ್ರರು, ದೇವ ಉಪಕಾರ ಮಾಡುತ್ತಾ ಇದ್ದಾನೆ, ಅವನಿಲ್ಲದಿದ್ದರೆ ನಮಗೆ ಆಗಲ್ಲಯ್ಯ, ಅವನಾಗಿ ಬಂದು ರಕ್ಷಣೆ ಮಾಡುತ್ತಾ ಇದ್ದಾನೆ, ನಮ್ಮಿಂದ ಏನೂ ಬಯಸ್ತಾ ಇಲ್ಲ, ಅಂಥ ಒಳ್ಳೆಯವನ ಕೈ ಹಿಡ್ಕೊಂಡು ಹೋಗೋದೇ ಸರಿ. ಅವ ಬಯಸೋದು ಏನು ಅಂದ್ರೆ ನಿಜವಾದ ಸ್ಥಿತಿಯನ್ನ ಅರಿತುಕೊಂಡು ನನ್ನ ಹತ್ರ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲದಿದ್ದರೆ ದೇವರೇ ನಡೆಸುವಾಗ ನಾ ನಡೀತಾ ಇದ್ದೇನೆ ತಪ್ಪು ತಿಳುವಳಿಕೆ ಬಂದರೆ ಅದರಿಂದ ದೇವರಿಗಾಗುವ ಲೋಪ ಏನಿಲ್ಲ, ನಮಗೆ ಜ್ಞಾನ ಇರಲ್ಲ, ತಪ್ಪಾದ ಹಾದಿಯಲ್ಲಿ ಹೋದಂತಾಗುತ್ತೆ. ಆದ್ದರಿಂದ ನಾವು ಕೂಡ ದೇವ ಇದು ಸ್ತೋತ್ರ, ಏನು ಸ್ತೋತ್ರ, ಇದ್ದ ಸ್ಥಿತಿಯ ತಿಳುವಳಿಕೆ, ನಾನು ಸ್ವತಂತ್ರನಯ್ಯ, ನೀನು ಸ್ವತಂತ್ರ, ನೀನೆಲ್ಲರಿಗಿಂತ ದೊಡ್ಡವ, ಹೌದು ಅದು ನಿಜವಾದ್ದೇ, ನಾನು ಅಸ್ವತಂತ್ರ ಅದು ನಿಜವಾದ್ದೇ, ದೇವರು ಸ್ವತಂತ್ರ ದೇವರೇ ಸ್ವತಂತ್ರ ಅದು ನಿಜವಾದ್ದೇ, ನೀನೇ ನನ್ನ ಕೈ ಹಿಡಿಯಬೇಕು ಅದು ನಿಜವಾದ್ದೇ. ಆ ನಿಜವಾದ ಸ್ಥಿತಿಯನ್ನ ತಿಳ್ಕೊಂಡು ಭಗವಂತನಿಗೆ ಸ್ವಾಮಿ ಉದ್ಧಾರ ಮಾಡು ಅಂತ ಕೇಳಿದಾಗ ಹೌದಾ ನಿನಗೆ ವಿಷಯ ಗೊತ್ತಾಯ್ತಲ್ಲ, ಇನ್ನ ಮೇಲೆ ನನ್ನ ಬಿಡಲಲ್ಲ, ಆದ್ದರಿಂದ ಚೆನ್ನಾಗಿರ್ತಿ, ಆದ್ದರಿಂದ ಭಗವಂತ ಹಿಗ್ಗುತ್ತಾನಂತೆ. ಅಂದರೆ ಸ್ತುತಿ ಅಂದರೆ ಯಥಾರ್ಥ ಜ್ಞಾನದ ವಿಶೇಷವಾಗಿರತಕ್ಕಂಥ ಅರಿವು, ಆ ಅರಿವು ಬಂದದ್ದಕ್ಕೆ ಭಗವಂತ ಹಿಗ್ಗುತ್ತಾನೆ, ಇಲ್ಲದಿದ್ದರೆ ನಮಗದು ಕೊರಿತಾ ಇರುತ್ತೆ. ಇದೇನು ದೇವರಿಗೆ ಛಟ, ನಮ್ಮಿಂದ ಸ್ತೋತ್ರ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಹಿಗ್ಬೋದು, ಇದೇನಪ್ಪ ಹೊರಗಿರ್ತಾರೆ ದುಡ್ಡು ಕೊಟ್ಟು ಹೊಗಳಿಸ್ಕೊಂತಾರೆ, ಅದೇ ತರ ದೇವರಿಗೆ ಇದೇನು ಛಟ ಅಂತ ನಮ್ಮ ತಲೆಯಲ್ಲಿರುತ್ತೆ, ಆಗಲ್ಲ ಅಂದ್ರು. ಆದ್ದರಿಂದ ಲಕ್ಷ್ಮೀ ಲೋಲ ಅದಕ್ಕೆ ಹೇಳ್ತಾರೆ, ಲಕ್ಷ್ಮೀದೇವಿ ಮಾಡುವ ಸ್ತೋತ್ರಕ್ಕೂ ಅವನು ಎಟಕಲ್ಲ ಅಂತ. ಸ್ವಾಮಿ ನಾವು ಮಾಡುವಂತಹ ಅಲ್ಪ ಸ್ತೋತ್ರಕ್ಕೆ ತಾನು ಹಿಗ್ಗತಾನಂತೆ. ಅಂದರೆ ಏನಿದು ಅಲ್ಪ ಸ್ತೋತ್ರ ಅಂದರೆ ಈಗ ದೇವರೇ ಮಾಡಿ ಮಾಡಿಸ್ತಾನೆ ಅಂತಿರುತ್ತೆ, ಇನ್ನೊಂದು ಕ್ಷಣಕ್ಕೆ ಎಲ್ಲ ಹಾರಿ ಹೋಗುತ್ತೆ, ಇನ್ನೊಂದು ಕ್ಷಣಕ್ಕೆ ಬಂದ್ರೆ ಬಂತೆ, ಇಲ್ಲದ್ರೆ ಇಲ್ಲವೇ ಇಲ್ಲ. ಈ ರೀತಿಯಾಗಿದ್ದ ನಮ್ಮ ಮಾತು ಅವಾಗವಾಗವಾಗವಾಗ ಇದ್ದರೆ ಬಂತು ಇಲ್ಲದಿದ್ರಲ್ಲಿ ಆ ಥರ ಈತ ಭಗವಂತನ ಬಿಟ್ಟು ಬಿಟ್ಟು ತೊದಲು ನುಡಿಯಿಂದ ಸ್ವಾಮಿಯನ್ನ ಸ್ಮರಣೆ ಮಾಡುತ್ತಾ ಇದ್ದರೆ, ತೊದಲು ನುಡಿ ಎಂದರೆ ದೇವರ ಕರ್ತೃತ್ವದ ಸ್ವಾತಂತ್ರ್ಯದ ಚಿಂತನೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಒಂದ್ಸಲ ನಾ ಮಾಡಿದೆ ಅಂತ ಹೇಳ್ತೀವಿ, ಇನ್ನೊಂದ್ಸಲ ನೀ ಮಾಡಿಸಿದ್ಯಾ ಅಂತ ಹೇಳ್ತೀವಿ. ಈ ತರ ಮಾಡುವುದೇ ಕಲಭಾಷೆ. ಈ ಕಲಭಾಷೆಯನ್ನು ಕೇಳಿ ಸಂತೋಷ ಪಡ್ತಾನಂತೆ, ಹೌದು ಹೌದು ಹಾದಿಗೆ ಬರ್ತಾ ಇದೆ ಮಗು ಅಂತ. ಆ ರೀತಿಯಲ್ಲಿ ಭಗವಂತನ ಈ ಲಕ್ಷಣ ಒಂದು, ತನ್ನವರು ಏನು ತನ್ನ ವಿಶೇಷವಾದ ಯಥಾರ್ಥ ಜ್ಞಾನದಿಂದ ಆ ಜ್ಞಾನವನ್ನ ತಿಳ್ಕೊಂಡು ಜ್ಞಾನದಿಂದ ತನ್ನನ್ನು ತಿಳ್ಕೊಂಡು ಸ್ವಾಮಿ ಹೀಗೆ ಅಂತ ಹೇಳುತ್ತಾರೋ ಅದು ಸ್ತುತಿ, ಅದಕ್ಕೆ ಹಿಗ್ಗುತ್ತಾನೆ. ಇನ್ನೊಂದು ಲಕ್ಷಣ ಏನು ಅಂದ್ರೆ ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ ಹೆದ್ದೈವ. ತನ್ನವರಾದ ಭಕ್ತ ಜನರಲ್ಲಿ ಯಾರು ಬೇರೆಯವರು ಅವಹೇಳನ ಮಾಡಿದರೆ, ಅಪಹಾಸ ನಿಂದ ಏನು ಮಾಡಿದರೆ ತಾಳ ಅದನ್ನ ಸಹಿಸಿಕೊಳ್ಳಲ್ಲ ಭಗವಂತ. ಭಕ್ತರು ಸಹಿಸಿಕೊಂಡಿರ್ತಾರೆ. ಹೇಗೆ ಅಂದ್ರೆ ಏನೇ ಅವಮಾನ ಆದರೂ ವಂದನ ನಿಂದೆಯು ಶ್ರೀರಮಣನ ಬಲು ಸ್ತೋತ್ರವೆಂದೆನ್ನು ಅಂತ ಏನೇನಾಗುತ್ತೆ ಅದೆಲ್ಲ ಶ್ರೀಹರೇ ನಿನಗರ್ಪಿತ ಅಂತ ಹೋಗ್ತಾ ಇರ್ತಾರೆ ಅವರು. ಆದರೆ ಅದನ್ನ ಕೇಳಿಕೊಂಡು ಸ್ವಾಮಿ ಸುಮ್ಮನೆ ಕೂಡಲ್ಲಂತೆ ಏನು ಮಾಡುತ್ತಾನೆ, ಅಪಹಾಸ ಮಾಡಿದವರನ್ನ ಹತ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೆದ್ದ ಇವನ ಅಲ್ಲಪ್ಪ ಅರಿತು ಮಾಡೋ ತಾಕತ್ತವರಿಗಿದೆ ಅಂದ್ರೆ ಇವನನ್ನ ಎದುರಿಸುವಂತವರು ಯಾರೂ ಇಲ್ಲ. ಎಲ್ಲರನ್ನ ಹೇಳ್ತಾರೆ ಹೊರಳಲ್ಲಿ ಒನಕೆ ಕೊಟ್ಟುವಾಗ ಈ ಭತ್ತ ಪುಡಿ 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 ಹೇಗೆ ಆಗಬೇಕು, ಆ ಫೋರ್ಸ್ ಆಗಿ ಚೆನ್ನಾಗಿ ಏಟ್ ಹಾಕ್ತಾ ಇದ್ರೆ ಎಲ್ಲ ಪುಡಿ ಪುಡಿ ಆಗಬೇಕಲ್ಲ ಹೇಳ್ತಾ ಇದ್ದಾರೆ. ಉಲು ಖಲ ಒನಕೆಗಳು ಧಾನ್ಯಗಳ ಹಳಿವಂದದಲ್ಲಿ ಸಂಭರಿಪ ಅಂತ ಎಲ್ಲರನ್ನ ಭತ್ತ ಕೊಟ್ಟಿದಂತೆ ಪುಡಿ ಪುಡಿ ಮಾಡಿಬಿಡ್ತಾನೆ ಸ್ವಾಮಿ. ಅವನ ತಾಕತ್ತಿಗೆ ಇದರಿಲ್ಲ, ಅದಕ್ಕೆ ಹೆದ್ದೈವ. ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ತುಂಬಾ ದೇವರ ಗುಣವನ್ನು ತೋರಿಕೊಡ್ತಾರೆ ಇಲ್ಲಿ. ನಾವೇನೇ ನಮ್ಮ ಮನೆಯಲ್ಲೇನೆ ನಮ್ಮವರೇ ಕೊಡ್ತಾ ಇರ್ತಾರೆ ಹಾಲು ಅದು ಇದು ಎಲ್ಲ ಕೂಡ ಕೊಡ್ತಾ ಇರ್ತಾರೆ, ಎಲ್ಲ ಮಾಡ್ತಾನೆ ಇರ್ತಾರೆ. ಒಂದು ಕ್ಷಣ ಅವರು ಯಾವುದೋ ಕೆಲಸದಲ್ಲಿ ಏನೋ ಇದ್ದುಕೊಂಡು ಮರೆತು ಹೋದರೆ ನಮಗದ ಆ ಟೈಮ್ಗೆ ಕೊಡದಿದ್ದರೆ ಸಿಟ್ಟಿ ಬಂದ್ಬಿಡುತ್ತೆ, ನೋಡಪ್ಪ ನಾನು ಹಿಡಿಸ್ಕೊಂಡೇ ಇಲ್ಲ ಅಂತ ಹೇಳಿ. ಯಾಕೆ ನಾವಾಗೆ ಕೇಳಿ ನಂಗೆ ಕೊಡು ಅಂತ ತಗೋಬಹುದಲ್ಲ, ಇಲ್ಲ ತಗೊಳ್ಳಲ್ಲ, ಯಾಕಂದ್ರೆ ಹಿಡಿಸ್ಕೊಂಡಿಲ್ಲ ಅಂತ ಸಿಟ್ಟು ಬರ್ತಾ ಇರುತ್ತೆ. ಆದರೆ ಸ್ವಾಮಿ ಹಾಗಲ್ಲಂತೆ, ನಮ್ಮವರು ಅಂತಾದರೆ ಸರಸರ ತಾನೇ ಬಂದು ಬಿಡುತ್ತಾನೆ ಎಂದು. ಅಲ್ಲಿ ದುರ್ಯೋಧನ ಏನು ಅದ್ಭುತವಾದ ಅಡಿಗೆ ಮಾಡಿಸಿದ, ಅಷ್ಟೇ ಅಲ್ಲ ಕೃಷ್ಣನನ್ನು ಊಟಕ್ಕೆ ಕರೆದ, ಭೋಜನಕ್ಕೆ ಕರೆದರೆ ಕೃಷ್ಣ ಅಲ್ಲ ಅಂತ ಹೇಳಿದ. ಇಡೀ ಜಗತ್ತು ನೋಡತಾ ಇತ್ತು ಕೃಷ್ಣ ಏನು ಮಾಡುತ್ತಾನೆ ಅಂತ. ಯಾಕೆ ಅಂದ್ರೆ ಆ ಕೌರವ ಸಾಮ್ರಾಜ್ಯದಲ್ಲಿ ದುರ್ಯೋಧನ ಮಾತಿಗೆ ಎದುರಿಲ್ಲ. ದುರ್ಯೋಧನ ಮಾತು ಕೇಳಿ ಅಲ್ಲ ಅಂದ ಗಂಡಿಲ್ಲ, ಎಲ್ಲರೂ ತಲೆಬಾಗಿದವರೇ. ಇಡೀ ಜಗತ್ತು ನೋಡತಾ ಇತ್ತು ದುರ್ಯೋಧನ ಮಾತಿಗೆ ಕೃಷ್ಣ ತಲೆಬಾಗ್ತಾನೋ ಅಲ್ಲಗಳಿತಾನೋ ನೋಡಬೇಕು, ಅಲ್ಲಗಳದರೆ ನಿಜವಾದ ಗಂಡೆ. ಯಾಕಂದ್ರೆ ಆ ದುರ್ಯೋಧನನ ಹಾವಳಿ ಆಗಿತ್ತು, ಆ ಹಾವಳಿಗೆ ಎದುರು ಸವಾಲು ಹಾಕುವಂತಹ ವ್ಯಕ್ತಿಯೊಬ್ಬ ಬೇಕಾಗಿತ್ತಲ್ಲಿ. ಅದನ್ನ ಎಲ್ಲರೂ ನೋಡ್ತಾ ಇದ್ರು ಕೃಷ್ಣ ಏನು ಮಾಡುತ್ತಾನೆ ಅಂತ. ಒಂದು ಮಾತು ಸಾಕು, ದುರ್ಯೋಧನ ನೀನು ನನಗೆ ಶತ್ರು ಅಲ್ಲ, ನನ್ನವರಿಗೆ ಶತ್ರು, ಪಾಂಡವರಿಗೆ ಶತ್ರು, ಅದಕ್ಕೆ ನಿನ್ನ ಮನೆಗೆ ನಾನು ಬರಲ್ಲ, ನೀನು ಡಿಸ್ಕಾರ್ಡ್ ಮಾಡಿಬಿಡ್ತಾ ಇದ್ದೇನೆ ಅಂತ ದುರ್ಯೋಧನನ ಕೊಡುತ್ತೆ ಹೇಳಿದ ಕೂಡಲೇ ಇಡೀ ಜಗತ್ತು ಹೇಳಿತು ಛೇ ಇವನ ಬದುಕೆಲ್ಲ ಮಾನ ಅಪಮಾನ ಎಲ್ಲ ಅಮಾನ ಹೋಯಿತು ಅಪಮಾನ ಆಯಿತು ಅಂತ ಎಲ್ಲ ತಿಳ್ಕೊಂಡ್ರು. ಯಾಕಂದ್ರೆ ಅವನ ಮಾತನ್ನ ಕಿತ್ತಿ ಬಿಸಾಡಿದ ಕೃಷ್ಣ, ಇಡೀ ಜಗತ್ತಿನಲ್ಲಿ ಮಾನ ತೆಗೆದು ಬಿಟ್ಟ, ಮಾನವನೇ ಕೊಂಡ ಅಂದ್ರು. ಇಷ್ಟು ದುರ್ಯೋಧನನ ಮಾನವನ್ನೇ ತೆಗೆದು ಅಭಿಮಾನಧರನಾಗಿರ್ತಕ್ಕಂಥ ದುರ್ಯೋಧನನ ಮಾನ ತೆಗೆದು ಬಿಟ್ಟು ಎಲ್ಲರ ಮಧ್ಯೆ ಇವನ ಮಾತು ಕೃಷ್ಣನ ಮುಂದೆ ಏನೂ ನಡೆಯಲ್ಲ, ಇವನೊಂದು ಹುಳಕ್ಕೆ ಸಮಾನ ಅಂತ ಆ ರೀತಿಯಲ್ಲಿ ಮಾಡಿದ ಕೃಷ್ಣ. ಇನ್ನೊಂದು ಕಡೆ ತಾನೂ ಅಭಿಮಾನಧನ ಅದ್ಭುತವಾಗಿರತಕ್ಕಂಥ ಸ್ವಾಮಿ, ಯಾರ ಮನೆಗೂ ಹೋಗಲ್ಲ, ಕರೆದರೂ ಬರಲ್ಲ ಸ್ವಾಮಿ ಅಂತ ಭಗವಂತ ವಿದುರನ ಮನೆಗೆ ತಾನಾಗಿ ಹೋಗ. ಅಲ್ಲಿ ಏನದು ಅಂದ್ರೆ ಹೇಳ್ತಾರೆ, ಒಂದು ಕಡೆ ವಿದುರ ಕೃಷ್ಣನನ್ನ ಮನೆಗೆ ಕರೀಲಿಲ್ಲ. ಅಲ್ಲಿ ರಾಜ ದುರ್ಯೋಧನ, ರಾಜ ಒಬ್ಬರನ್ನ ಔತಣಕ್ಕೆ ಕರೆದಾಗ ಆ ರಾಜನನ್ನ ಅವತ್ತಿನ ದಿವಸ ಅದೇ ಸಮಯಕ್ಕೆ ಔತಣಕ್ಕೆ ಕರೆಯೋದು ಆ ರಾಜನ ಅನ್ನ ತಿನ್ನುವಂತವರಿಗೆ ಧರ್ಮವಲ್ಲ. ಈ ಧರ್ಮ ಚೆನ್ನಾಗಿ ತಿಳ್ಕೊಂಡವರು ವಿದುರ. ಅದಕ್ಕೆ ಕೃಷ್ಣನನ್ನ ಕರೆಯೋ ತಂಟೆಗೆ ಹೋಗ್ಲಿಲ್ಲ. ಅಪ್ಪ ರಾಜ ಕರೀತಾ ಇದ್ದಾನೆ, ರಾಜನಿಗೆ ವಿರುದ್ಧವಾಗಿ ನಿನ್ನನ್ನು ನಾನು ಕರೆದರೆ ನಾನು ಆ ರಾಜನಿಗೆ ದ್ರೋಹ ಅನ್ನಕ್ಕೆ ದ್ರೋಹ ಮಾಡಿದಂತ ಗೊತ್ತೆ. ಆದ್ದರಿಂದ ತಾನು ತೆಪ್ಪಗೆ ಕೂತಿದ್ದ. ಯಾರು ವಿದುರ. ಆದರೆ ಕೃಷ್ಣ ನೋಡಿದ, ಇತ್ತ ದುರ್ಯೋಧನ ಕರೆದ ಹೋಗ್ಲಿಲ್ಲ, ವಿದುರ ಕರೀಲಿಲ್ಲ, ಆದರೆ ಕೃಷ್ಣ ಅಯ್ಯೋ ನನ್ನ ಕರೆದಿಲ್ಲ ನಾನೇನ್ ಮಾಡ್ಲಿ ಅಂತ ಕೊಳ್ಳಿಲ್ಲ, ವಿದುರನ ಮನೆಗೆ ತಾನಾಗಿ ಹೊರಟ. ಆದರೆ ವಿದುರ ಆ ಹೊತ್ತಿಗೆ ಕೃಷ್ಣನನ್ನು ಕರೆಯಲಿಲ್ಲಲ್ಲ, ಯಾವುದೋ ರಾಜಕಾರ್ಯಗಳಲ್ಲಿ ಹೊರಗೆ ಹೋಗಿದ್ದ. ವಿದುರನ ಹೆಂಡತಿ ಮಾತ್ರ ಇತ್ತು. ಕೃಷ್ಣ ಬಂದಾಗ ವಿದುರನ ಹೆಂಡತಿ ನೋಡ್ತಾ ಇದ್ದಾಳೆ, ತಬ್ಬಿಬ್ಬ ಆಗ್ತಾ ಇದ್ದಾಳೆ. ಕೃಷ್ಣನ ನೋಡಿ ಯಾರಿಗೂ ಸಿಗದ ಮೂರ್ತಿ ತಾನಾಗಿ ಮನೆಗೆ ಬಂದರೆ ಆ ಪರಿಸ್ಥಿತಿ ಹೇಗಿರಬೇಕು, ಅವನ ಕಂಡವರಿಗೆ ಅದು ಗೊತ್ತು. ಯಾಕಂದ್ರೆ ನಮಗೆ ಆ ಸಬ್ಜೆಕ್ಟೇ ಗೊತ್ತಿಲ್ಲ, ಅವನು ಇದ್ದಾನೆಂಬ ಎಚ್ಚರವೇ ಇಲ್ಲ. ಅಂತಹ ದೇವ ನಮ್ಮ ಮನೆಗೆ ತಾನಾಗಿ ಬಂದರೆ ಆ ಭಕ್ತರ ಪರಿಸ್ಥಿತಿ ಹೇಗಿರಬೇಕು ನೋಡತಾಳೆ, ಕೃಷ್ಣನಿಗೆ ಆಸನ ಕೊಡತಾಳೆ, ಕೃಷ್ಣನ ವಿಶೇಷವಾಗಿ ಏನು ಕೊಡಬೇಕು ಅಂತ ನೋಡತಾಳೆ. ವಿದುರ ಮನೆಯಲ್ಲಿ ಏನೂ ಇಟ್ಟುಕೊಂಡಿಲ್ಲ, ಒಂದು ಲೋಟ ಹಾಲಿಲ್ಲ, ಹಣ್ಣು ಮಾತ್ರ ಚೂರಿತ್ತು. ಅದು ಹೇಳುತ್ತಾ ಇದ್ದಾರೆ ಯಾಕೆ ಹಾಗೆ, ಇಡೀ ಸಂಪದ್ಭರಿತವಾದ ರಾಜ್ಯ ದುರ್ಯೋಧನನ ರಾಜ್ಯ, ಧೃತರಾಷ್ಟ್ರ ಪಾಲನೆ ಮಾಡತಕ್ಕಂಥದ್ದು, ಅದರಲ್ಲಿ ಧೃತರಾಷ್ಟ್ರ ತಮ್ಮ ಬೇಕಾದ್ದು ಮನೆಯಲ್ಲಿ ಬಿದ್ದಿರಬೇಕಲ್ಲ, ಯಾಕೆ ಮನೆಯಲ್ಲಿ ಏನು ಇಲ್ಲ ಅಂದರೆ, ನಾನು ದುಷ್ಟನಾದ ದುರ್ಯೋಧನನ ಅನ್ನ ತಿಂದಿದ್ದೇನೆ, ಆದರೆ ಅದಕ್ಕೆ ತಕ್ಕಂತೆ ದುಡಿದು ಬಿಟ್ಟರೆ ಆ ಅನ್ನದ ಪ್ರಭಾವ ನನಗಿರಲ್ಲ, ಅದಕ್ಕಿಂತ ಜಾಸ್ತಿ ದುಡ್ಡು ತಂದರೇನೆ ಅದು ನನ್ನ ಮೇಲೆ ಪ್ರಭಾವ ತೋರುತ್ತೆ ಅಂತ, ಎಷ್ಟು ದುಡಿತಾರೋ ಅಷ್ಟೇ, ಅಷ್ಟಕ್ಕಿಂತ ಚೂರು ಒಂದು ದುಗ್ಗಾಣಿಯೂ ಮನೆಯಲ್ಲಿ ಇಟ್ಟುಕೊಳ್ಳದೆ ಜೀವನ ನಡೆಸಿದವ ವಿದುರ. ಅದಕ್ಕೆ ಇಡೀ ಸಭೆಯಲ್ಲಿ ಗೌರವ ಪಡೆದಂತಹ ವ್ಯಕ್ತಿ ವಿದುರ. ದುರ್ಯೋಧನ ಅನ್ನ ಉಂಡರೂ ಕೂಡ ಜ್ಞಾನ ತಿರೋಧಾನ ಆಗದೇ ಇರತಕ್ಕಂಥ ವ್ಯಕ್ತಿ ವಿದುರ. ದುರ್ಯೋಧನನ ಹಾವಳಿಗೆ ಎದುರೆತ್ತಿ ಕಂಠ ಎತ್ತಿ ಕೂಗಿ ನೀನು ಮಾಡಿದ ತಪ್ಪು ಅಂತ ಹೇಳಿದ ವ್ಯಕ್ತಿ ವಿದುರ. ಯಾಕೆ ಇಷ್ಟೆಲ್ಲ ರಹಸ್ಯ ಕೂತಿತ್ತು. ಅದರಿಂದ ಕೃಷ್ಣ ಬಂದ ಕೂಡವೇ ಮನೆಯಲ್ಲಿ ಹಣ್ಣಿತ್ತು, ಆ ಹಣ್ಣನ್ನ ಕೃಷ್ಣನಿಗೆ ಕೊಡತಾ ಇದ್ದಾಳೆ. ಕೃಷ್ಣ ಅದನ್ನು ಸ್ವೀಕಾರ ಮಾಡುತ್ತಾ ಇದ್ದಾನೆ. ಆಕೆ ಪರಮಭಕ್ತಳು, ಕೃಷ್ಣನ ನೋಡುತ್ತಾ ಇದ್ದಾಳೆ. ಈ ಅಪರೂಪದ ಮೂರ್ತಿ ಬರುವುದೇ ಕಷ್ಟ, ಅವನನ್ನು ನೋಡೋದರಲ್ಲೇ ಆನಂದ ಪಡ್ತಾ ಇದ್ದಾಳೆ. ಅಂತ ಕಾಲಕ್ಕೆ ಆಕೆ ಏನಾಯಿತು ಅಂದ್ರೆ ಹಿಂದೆ ಮುಂದಾಯಿತು. ಸಿಪ್ಪೆ ಸುಲಿತಾಳೆ, ಸಿಪ್ಪೆ ಕಳಗ ಹಾಕಿ ಹಣ್ಣು ಕೊಡಬೇಕಾಗಿದ್ದು ಕೈಗೆ, ಹಣ್ಣು ಕಳಗ ಹಾಕಿ ಸಿಪ್ಪೆ ಕೊಡ್ತಾ ಇದ್ದಾಳೆ. ಕೃಷ್ಣ ಅವನು ಅಂಥವನೇ, ಈ ಭಕ್ತರಂಥವರು ಅದಕ್ಕೆ ತಕ್ಕಂತೆ ಅವನು ಇರ್ತಾನೆ. ಆತ ಆ ಅಮ್ಮ ಸಿಪ್ಪೆ ಕೊಡ್ತೀಯ ನನಗೆ ಹಣ್ಣು ಕೊಡು ಅಂತ ಕೇಳಬಹುದಲ್ಲ, ಕೇಳಲಿಲ್ಲ. ಆ ಹಣ್ಣು ಬಿಟ್ಟು ಸಿಪ್ಪೆ ಕೊಟ್ರೆ ಸಿಪ್ಪೆಯನ್ನು ತಿಂತಾ ಇದ್ದಾನೆ ಮಹಾನುಭಾವ. ಇದು ವಿದುರ ಬಂದು ನೋಡತಾನೆ, ಇದೇನು ದುರಂತ ಅಂತ ನೋಡಿ ಯಾಕೆ ಹೀಗೆ ಮಾಡ್ತಾ ಇದೀಯಾ ಅಂದಾಗ ಕೃಷ್ಣ ಹೇಳ್ತಾನೆ, ನನಗೆ ಆ ಹಣ್ಣು ಈ ಸಿಪ್ಪೆ ಎರಡು ಸಿಪ್ಪೆಯೇ, ನಾನು ಸ್ವೀಕಾರ ಮಾಡೋದು ಹಣ್ಣಿನೊಳಗಿರೋ ನನ್ನ ರೂಪ, ಸಿಪ್ಪೆಯಲ್ಲಾದರೂ ನನ್ನ ರೂಪಗಳಿವೆಯಲ್ಲ. ಆ ರೂಪಗಳು ಬಿಟ್ಟರೆ ಸಿಪ್ಪೆ ಹೇಗೆ ಸಿಪ್ಪೆಯೋ ಹಾಗೆ ಹಣ್ಣು ನನಗೆ ಸಿಪ್ಪೆಯೇ, ಬಿಟ್ಟು ಬಿಡುತ್ತೇನೆ. ಅದಕ್ಕೆ ದೇವರು ನೈವೇದ್ಯ ಮಾಡಿದ ಮೇಲೆ ಎಲ್ಲ ಹಣ್ಣು ಹಂಪುಲಲ್ಲೇ ಇರುತ್ತೆ, ಅದು ನಮಗೆ ದೇವರಿಗೆ ಸಿಪ್ಪೆ, ನಮಗೆ ಹಣ್ಣಷ್ಟೇ. ದೇವರಿಗೆ ಹಣ್ಣು ಯಾವುದು? ಹಣ್ಣಿನೊಳಗಿರುವ ತನ್ನ ರೂಪ. ಅದೇ ಕೃಷ್ಣ ಅಂದ, ನನಗೆ ಹಣ್ಣಾದರೂ ಸಿಪ್ಪೆ ಆದರೂ ಒಂದೇ, ಯಾಕೆ ಅಂದ್ರೆ ಒಳಗಿರೋ ರೂಪ ನಾನು ತಗೊಳ್ತೇನೆ. ಅದರಿಂದ ಭಕ್ತರು ನನಗೆ ಸಿಪ್ಪೆ ಕೊಟ್ಟರು ಅದೇ ಜಾಸ್ತಿ ಅಯ್ಯ, ಹಣ್ಣು ಬೇಕಾಗಿಲ್ಲ ಅಂತ ಭಗವಂತ ತನ್ನ ಅಪಾರ ಅಭಿಮಾನ ಭಕ್ತರ ಮೇಲೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತನನ್ನ ಸರಿಯಾಗಿ ತಿಳಿದವರನ್ನ ಬಿಡ ಗುರು ವಿಜಯ ವಿಠಲರೇಯ, ಭಗವಂತ ಎಂದು ಕೂಡ ಅವರನ್ನ ಬಿಟ್ಟಗಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಅವಾಗ ವಿದುರ ಚೂರು ಕ್ಷೀರವನ್ನು ತಂದುಕೊಟ್ರೆ ಆ ಕ್ಷೀರ ಪಾನವನ್ನು ಮಾಡುತ್ತಾನೆ. ಒಂದು ಕಡೆ ಏನು ಒಳ್ಳೆ ಒಳ್ಳೆ ಅಡಿಗೆ ಮಾಡಿಸಿದರೆ ಅದನ್ನು ಬಿಟ್ಟು ಹಾಲನ್ನು ಮಾತ್ರ ಸ್ವೀಕಾರ ಮಾಡಿದ. ಸರಿಯಪ್ಪ, ಈ ಪದ್ಯದಿಂದ ನಮಗೇನು ಗೊತ್ತಾಯಿತು ಅಂದರೆ ಹೇಳ್ತಾ ಇದ್ದಾರೆ, ದೇವನಲ್ಲಿ ಭಕ್ತಿಯಿಂದ ನಾವು ಚೂರು ಕೊಟ್ಟರು ತಗೊಳ್ತಾನೆ, ಅಹಂಕಾರದಿಂದ ಏನು ಕೊಟ್ಟರು ಕೂಡ ಸ್ವೀಕಾರ ಮಾಡಲ್ಲ, ಧಿಕ್ಕಾರ ಮಾಡಿ ಹೇಳ್ತಾ ಇದ್ದಾರೆ. ಭಗವಂತ ಗುರು ವಿಜಯ ವಿಠಲರೇಯ ಎತ್ತಿ ನೋಡನು ಮುಖವು ಎಂದಿಗನ್ನ, ಆವ ರಸದ ದ್ವಾರ ಭಕ್ತಿಯ ಸ್ವೀಕರಿಪ. ಭಾವದಲ್ಲಿ ಭಕ್ತಿ ಇಲ್ಲದಿದ್ದರೆ ನೋಡ, ದೇವ ದೃಷ್ಟಿಲಿ ನೋಡ, ಕಾಲತ್ರಯದಲ್ಲಿ ಶ್ರಾವ್ಯವೇ ಸರಿ. ಭರ್ತರಾಷ್ಟ್ರನ ಭಿಕ್ತರಿಸಿ ಆ ವಿದುರನ ಮನೆಯ ಪಾಲುಂಡನು ಕೃಷ್ಣ. ಭೂಮಿ ಬುಧರ ಪ್ರಿಯ ಗುರು ವಿಜಯ ವಿಠಲರೇಯ, ಸಾವಿರ ಮಾತಿಗೂ ಭಕ್ತಿಯಿಂದಲೇ ವಶನು ಅಂತ ಅದ್ಭುತವಾಗಿ ಹೇಳ್ತಾರೆ. ಆ ರೀತಿಯಲ್ಲಿ ಭಗವಂತನ ಈ ಒಂದು ವಿಶೇಷವಾಗಿರತಕ್ಕಂಥ ಗುಣವನ್ನ ತಿಳಿಸಿಕೊಟ್ಟು ಮುಂದೆ ಹೇಳ್ತಾ ಇದ್ದಾರೆ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಸಕಲೇಷ್ಟ ಪ್ರದಾಯಕ, ಮರಳಿ ತನಗರ್ಪಿಸಲು ಕೊಟ್ಟುದನಂತ ಮಡಿ ಮಾಡಿ, ಪರಿಪರಿಯಲೆಂದುಣಿಸಿ ಸುಖ ಸಾಗರದಿ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಸಜ್ಜನ ಮಿತ್ರ ಸರ್ವತ್ರ. ಇದು ಪಾಠಾಂತರ ಅಂತ ಕೆರೆಗಡೆ ಕೊಟ್ಟಿದ್ದು ಲೋಕ ಪವಿತ್ರ ಸುಚರಿತ್ರ ಅಂಥೇಳಿ, ಅದು ಮೊದಲನೇ ಸಂಧಿಯಲ್ಲಿ ವೇದವ್ಯಾಸರ ಸ್ತೋತ್ರ ಮಾಡುವಾಗ ಬಂದದ್ದು, ಅದು ತಪ್ಪು ಬಿದ್ದಿದೆ. ಇದು ಹಳೆ ಪ್ರತಿ, ಇದು ಹೇಳ್ತಾ ಇದೆ ಸಜ್ಜನ ಮಿತ್ರ ಸರ್ವತ್ರ ಎಂಬುದು ಹಳೆಯದು ಅಂತ ತಿಳ್ಕೊಡ್ತಾ ಇದ್ದಾರೆ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ, ಏನರ್ಥ ಇಲ್ಲಿ ಹೇಳ್ತಾರೆ? ತನ್ನನ್ನು ಯಾರು ಸ್ಮರಣೆ ಮಾಡುತ್ತಾರೋ, ಯಾವ ರೀತಿ ಸ್ಮರಣೆ ಮಾಡಬೇಕು ಅಂದರೆ, ಒಳ್ಳೆ ಕಾರ್ಯ ಆಗುವಾಗಲೂ ದೇವರೇ ದೇವತೆಗಳ ದ್ವಾರ ಮಾಡಿಸ್ತಾರೆ, ಅಪರಾಧಗಳು ನಡೆಯುವಾಗಲೂ ದೇವರೇ ದೈತ್ಯರ ಮೂಲಕ ಮಾಡಿಸ್ತಾನೆ. ಈ ಎಚ್ಚರ ಯಾರಿಗೆ, ದೇವರು ಒಳ್ಳೆ ಕೆಲಸಗಳಾಗಲಿ ಕೆಟ್ಟ ಕೆಲಸಗಳಾಗಲಿ ನಡೆಯುವಾಗ ದೇವರ ಕೃಪೆಯಿಂದ ಯಾರಿಗೆ ನೆನಪು ಬಂದಿರುತ್ತೋ, ಒಳ್ಳೆ ಕೆಲಸ ಆಗುವಾಗಲಿ ದೇವರೇ ದೇವತೆಗಳ ಮೂಲಕ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ, ಅಪರಾಧಗಳು ಆಗುವಾಗಲೂ ಕೂಡ ದೇವರೇ ದೈತ್ಯರ ಮೂಲಕ ಮಾಡಿಸ್ತಾ ಇದ್ದಾನೆ, ನಾನು ನನ್ನ ವಶದಲ್ಲಿಲ್ಲ ದೇವರ ವಶದಲ್ಲಿದ್ದೇನೆ ಎಂಬ ಎಚ್ಚರ, ನೆನೆಯಲಿಕ್ಕೂ ದೇವರೇ ಬೇಕು, ಮರೆಯಲಿಕ್ಕೂ ದೇವರೇ ಬೇಕು, ಅದನ್ನೇ ಹೇಳ್ತಾ ಇದ್ದಾರೆ ದಾಸರಾಯರು ವಿಜಯದಾಸರು. ಈ ರೀತಿಯಾಗಿ ಭಗವಂತನ ಸ್ಮರಣೆ ಮಾಡಬೇಕು ಅಂದರು. ದೇವರ ತತ್ವವನ್ನ ವಿಜಯದಾಸರು ಒಂದು ಸುಳಾದಿಯಲ್ಲಿ ಅಪರೂಪವಾಗಿ ಹೇಳುತ್ತಾರೆ. ಭಗವಂತನ ಶರಣಾಗತರು ಯಾವ ರೀತಿಯಲ್ಲಿ ಅಂತ ಅದನ್ನ ಒಂದು ಸುಳಾದಿಯಲ್ಲಿ ಹೇಳುತ್ತಾ, ಒಡಿಯ ನಿಲ್ಲಲು ಆವು ನಿಲ್ಲುವೆ ವಯ್ಯ, ಒಡಿಯ ನಡೆಯಲು ಆವು ನಡೆವೆ ವಯ್ಯ. ದೇವರು ನಮ್ಮಲ್ಲಿ ನಿಂತರೆ ನಾವು ನಿಲ್ಲುತ್ತೇವೆ, ದೇವ ನಡೆದರೆ ನಡೆಸಿದರೆ ನಡೆಯುತ್ತೇವೆ. ಒಡೆಯ ನೋಡಲು ಆವು ಅಂದ್ರೆ ನಾವು ನೋಡ್ತೇವಯ್ಯ, ಒಡಿಯ ನುಡಿಯಲಾವು ನುಡಿವೆ ವಯ್ಯ, ಒಡಿಯ ಕೊಡಲಾವು ಕೊಡುವೆ ವಯ್ಯ, ಒಡಿಯ ಕೇಳಲಾವು ಕೇಳುವೆ ವಯ್ಯ, ಒಡಿಯ ಮಾಡಲು ಆವು ಮಾಡ್ತೇವಯ್ಯ ಆವು ಅಂದ್ರೆ ನಾವು, ಒಡಿಯ ಪಿಡಿಯಲಾವು ಪಿಡಿವೆ ವಯ್ಯ, ಒಡಿಯ ಸುಮ್ಮನಾಹೇ ಆವು ಸುಮ್ಮನೆಯಲ್ಲ. ದೇವರು ಸುಮ್ಮನಾಗ್ಬಿಟ್ರೆ ನಾವು ಸುಮ್ಮನಾಗ್ಬಿಡ್ತೇವೆ. ಒಡಿಯ ಕುಳ್ಳಿರಲು ಆವು ಕುಳ್ಳುವೆ ವಯ್ಯ, ಒಡಿಯ ಓಡಲು ಆವು ಒಡನೆ ಓಡುವೆ ವಯ್ಯ, ಒಡಿಯ ಪಕ್ಕನೆ ನಿಲ್ಲಲು ಆವು ನಿಲ್ಲುವೆ ವಯ್ಯ. ಓಡತಾ ಇದ್ದ ತಕ್ಕಂತ ದೇವರು ನಿಂತ, ನಾವು ನಿಂತ್ಕೋಬೇಕು, ಇಲ್ಲದಿರಲಿಲ್ಲ. ಒಡೆಯ ವಾಸನೆ ಕೊಳಲು ಆವು ವಾಸನೆ ಕೊಂಬ ವಯ್ಯ, ಒಡಿಯ ಕರವ ನೀಡಲಾವು ನೀಡುವೆ ವಯ್ಯ, ಒಡಿಯ ತಿರುಗಲಾವು ತಿರುಗುವೆ ವಯ್ಯ, ಒಡೆಯ ತಲೆ ತೂಗಲು ಆವು ತೂಗುವೆ ವಯ್ಯ, ಒಡಿಯ ತುತ್ತುಗೊಳ್ಳಲು ಕೊಂಬೆವಯ್ಯ, ಒಡಿಯ ಮೆಲ್ಲಲು ಆವು ಮೆಲುವೆ ವಯ್ಯ, ಒಡಿಯ ಒಂದಡಿ ಇಡಲು ಆವು ಇಡುವೆ ವಯ್ಯ, ಒಡಿಯ ಮುಟ್ಟಲಾವು ಮುಟ್ಟುವೆ ವಯ್ಯ, ಒಡಿಯ ಬಿಡಲು ಆವು ಬಿಡುವೆ ವಯ್ಯ, ಒಡಿಯ ನಮ್ಮೊಳಗುಂಟು ಆವು ಒಡಿಯನೊಳಗೆ. ನಾವು ದೇವರೊಡಗಿದ್ದೇವೆ, ದೇವ ನಮ್ಮೊಳಗಿದ್ದಾನೆ,
ಒಡಿಯ ನಮ್ಮಾಧೀನ ಆವು ಒಡಿಯನಾಧೀನ. ಅಂದ್ರೆ ನಾವು ಭಕ್ತಿಯಿಂದ ದೇವರ ಪಾದಕ್ಕೆರಗಿದರೆ ನಮ್ಮ ಅಧೀನನಾಗಿರುತ್ತಾನೆ, ನಾವು ಸರ್ವದಾ ದೇವರ ಅಧೀನ. ಒಡಿಯ ಸಿರಿ ಅರಸ ವಿಜಯ ವಿಠಲರೇಯ, ಒಡಿಯ ಬಾಯಿ ತೆರೆಯಲು ಆವು ಬಾಯಿ ತೆರುವವಯ್ಯ ಎನ್ನ ಹೇಳ್ತಾರೆ. ಒಡಿಯ ಪೈಣವಾಗಿ ಪೈಣವವಾಗಿ ಆವು ಮಾಡುವುದಿದೇ. ದೇವರು ಹೊರಟ್ರೆ ನಾವು ಮಾಡುವುದೇ, ನಾವು ಹೊರಡುತ್ತೇವೆ. ಒಡಿಯ ಉದಾಸಿಸೆ ಆವು ಮಾಡುವುದಿದೆ, ಒಡಿಯ ಮನ್ನಣೆ ಮಾಡಿ ಆವು ಮಾಡುವುದಿದೆ. ದೇವರು ಮನ್ನಣೆ ಮಾಡಿದರೆ ನಾವು ಮನ್ನಣೆ ಮಾಡುತ್ತೇವೆ. ಒಡಿಯ ಮಾನವೀಯೇ ಆವು ಮಾಡುವುದಿದೆ, ಒಡಿಯ ಕರತರಲು ಆವು ಮಾಡುವುದಿದೆ. ಇಷ್ಟೇ ಅಲ್ಲ, ಒಡಿಯ ಮುಖ ತಿರುಹೆ ಆವು ಮಾಡುವುದಿದೆ. ಯಾರಾದರೂ ನಮ್ಮನ್ನು ನೋಡಿ ಮುಖ ತಿರುಗಿಸಿದರೆ ಈ ಅನುಸಂಧಾನ ಬರಬೇಕು ಅಂದ್ರು, ಅಲ್ಲಿ ನನ್ನ ಸ್ವಾಮಿ ಇದ್ದುಕೊಂಡು ಮುಖ ತಿರುಗಿಸಿದ್ದಕ್ಕೆ ಆ ಗೊಂಬೆ ಮುಖ ತಿರುಗಿಸಿತ್ತಷ್ಟೇ, ಆ ಎದುರಿಗಿದ್ದ ವ್ಯಕ್ತಿ ಮುಖ ತಿರುಗಿಸಿದ್ರು, ಏನು ಮಾಡಿದ್ರು ಕೂಡ ಒಳಗೆ ಸ್ವಾಮಿ ಅನುಸಾರವಾಗಿ ಮಾಡುತ್ತಷ್ಟೇ ಹೊರತು ಸ್ವತಂತ್ರವಲ್ಲ ಎದುರಿಗಿದ್ದ ವ್ಯಕ್ತಿ ಎಂಬುದು ಎಚ್ಚರ ಬರಬೇಕು. ಒಡಿಯ ಸ್ಥಿರವಾಗಿ ಆವು ಮಾಡುವುದಿದೆ, ಒಡಿಯ ಪವಳಿಸಲು ಆವು ಮಾಡುವುದಿದೆ. ಕೊನೆಗೆ ಡಿಕ್ಲೇರ್ ಮಾಡ್ತಾರೆ, ಒಡಿಯ ಕೊಡಲು ಉಂಟು ಕೊಡದಿದ್ದರೆ ಇಲ್ಲ, ಒಡವಿ ಒಳಗೆ ಉಳ್ಳ ಒಡವಿ ವಾಹನ ವಸ್ತ, ಒಡಿಯ ಮಾಡಿದವೆನ್ನಿ ದೇವ ಕೊಟ್ಟಿದ್ದದು, ಒಡಿಯ ಕಣ್ಣಿನ ಯವೆ ಇಡದಿದ್ದ ರಾವು ಇಡುವ ಸ್ವತಂತ್ರರೇ. ದೇವರು ಕಣ್ಣು ರೆಪ್ಪೆ ಹಾಕಿಸದಿದ್ದರೆ ಕಣ್ಣು ರೆಪ್ಪೆ ಹಾಕ್ಲಿಕ್ಕೆ ನಾವು ಸ್ವತಂತ್ರರೇನಯ್ಯ. ಒಡಿಯ ಮತ್ತಾವನು ವಿಜಯ ವಿಠಲನೆಂಬ, ಒಡಿಯನ ಬಲವಿಡಿದು ಪಡೆಯಿರೋ ಸದ್ಗತಿಯ. ಈ ರೀತಿಯಲ್ಲಿ ಅದ್ಭುತವಾಗಿ ಭಗವಂತನ ನಾವು ವಿಶೇಷವಾಗಿ ಆತನ ಅಧೀನ ಎಂಬುದನ್ನು ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ನಿನ್ನಾಧೀನ ದೇಹ ಪ್ರಾಣೇಂದ್ರಿಯ ಕರ್ಮಾಚರಣೆ, ನಿನ್ನಾಧೀನ ಜ್ಞಾನ ಇಚ್ಛೆ ಪ್ರಯತ್ನ ಪರಿಪರಿ, ನಿನ್ನಾಧೀನ ಬುದ್ಧಿ ಮತಿ ಧೈರ್ಯ ಕೀರ್ತಿ ಶಕ್ತಿ, ನಿನ್ನಾಧೀನ ಜಪ ತಪೋಧಾನ ಧ್ಯಾನ ನಿಧಾನ, ನಿನ್ನಾಧೀನ ಅಭಯ ವಿರೋಗ ಯೋಗ ಭೋಗ, ನಿನ್ನಾಧೀನ ಉಕುತಿ ಯುಕುತಿ ಭಕುತಿ ಮುಕ್ತಿ, ನಿನ್ನಾಧೀನ ವೈರಾಗ್ಯ ಭಾಗ್ಯ ವಸನ ಭೂಷಣ, ನಿನ್ನಾಧೀನ ದೇಶ ಕೋಶ ಓದು ಮಾಧುರ್ಯ, ನಿನ್ನಾಧೀನ ಬಾಲ್ಯ ಯೌವನ ವಾರ್ಧಿಕ್ಯ, ನಿನ್ನಾಧೀನ ಇಷ್ಟ ಅನಿಷ್ಟ ಪಾಪ ಪುಣ್ಯ, ನಿನ್ನಾಧೀನ ಪ್ರಕೃತಿ ಕಾಲ ವೇದ ಜೀವರು, ನಿನ್ನಾಧೀನ ಅಮಿಶ್ರ ಮಿಶ್ರ ತತ್ವ ತತ್ಪದಾರ್ಥ, ನಿನ್ನಾಧೀನ ಕಾರ್ಯ ಕಾರಣ ಸಂಗತಿ ಕಾರ್ಯ ಸಂಗತಿ, ನಿನ್ನಾಧೀನ ನಾನಾ ವ್ಯಾಪಾರ ವ್ಯಕ್ತ ಅವ್ಯಕ್ತ. ಚೆನ್ನಾಗಿ ಕಾಣುವ ವ್ಯಾಪಾರ ತತ್ವಗಳದ್ದು, ಕಾಣದೇ ಇರುವ ವ್ಯಾಪಾರ ನಿನ್ನಾಧೀನವಯ್ಯ. ನಿನ್ನಾಧೀನ ಯಾವತ್ತು ಬ್ರಹ್ಮಾಂಡ ಅನಂತಾನಂತ ಕಲ್ಪ ಕಲ್ಪ ನಿನ್ನಾಧೀನ, ನಿನ್ನಾಧೀನ 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 ಒಂದೊಂದೇ ಎರಡೇ. ಏನಂತ ಪೇಳಲಿ ಎನ್ನಶವಲ್ಲ ದೇರೋ ದೇವರ ದೇವ, ಪನ್ನಗಶಯನ ವಿಜಯ ವಿಠಲ ಬಣ್ಣಿಸಲಾರೆನೋ ಭಕುತ ವತ್ಸಲ. ಹೇಳ್ತಾ ಇದ್ದಾರೆ ಸ್ವಾಮಿ, ವಿಶೇಷವಾಗಿ ನಿನ್ನದೇ ವ್ಯಾಪಾರವಯ್ಯ, ನೀ ಮಾಡಿಸಿದರೆ ಉಂಟು ಇಲ್ಲದ್ರೆ ಇಲ್ಲಯ್ಯ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ, ಎಲ್ಲ ನಿನ್ನ ಅಧೀನವಾಗಿವೆ ಅನ್ನಥ ಇಲ್ಲವಲ್ಲವಯ್ಯ, ಇದರೊಳಗೊಂದು ಬಲ್ಲವರನಾರಯ್ಯ ವ್ಯವಧಾನ ಕಾಲಗಳು, ಎಲ್ಲೆಲ್ಲಿ ಹೋಗಿ ತಿರುಗುವ ಸಂಭ್ರಮ ಸಲ್ಲುವುದೇನೋ ಸ್ವಾತಂತ್ರ್ಯವೊಬ್ಬರಿಗಾದರೂ, ಎಲ್ಲೆಲ್ಲಿ ಹೋಗಿ ತಿರುಗೋದೆಲ್ಲ ಸ್ವತಂತ್ರವಾಗಿ ಮಾಡಲಿಕ್ಕೆ ಯಾರಿಗಾದರೂ ಕೊಡುತ್ತಾರೆ. ಕಲ್ಲು ಕವಣೆ ನಿನ್ನಾಧೀನ ಕಾಣು, ತಳ್ಳನಿಸುತ್ತಲಿದೆ ನಿನ್ನ ಭೀತಿಗೆ ಪ್ರತಿ ಸೊಲ್ಲು ನಾಡುವರುಂಟೆ ಸುರರಾಜ್ಯರು. ಎಲ್ಲ ಕಲ್ಲು ಮೊದಲುಕೊಂಡು ಪ್ರತಿಯೊಂದು ನಿನ್ನ ಅಧೀನ. ನಿನ್ನ ಮಾತಿಗೆ ಎದರಾಡ್ಲಿಕ್ಕೆ ಯಾರಯ್ಯ? ತಳ್ಳನಿಸಿ ಬಿಡುತ್ತಾರೆ ದೇವತೆಗಳೆಲ್ಲ. ಒಲ್ಲೆನೆಂದರೆ ಪಾರ್ಥನ ರಣರಂಗದಲ್ಲಿ ನಿಲ್ಲಿಸಿ ವ್ಯಾಪಾರ ಮಾಡಿಸಿದೆ. ಅರ್ಜುನ ಕೂತಿದ್ದ, ನಾ ಯುದ್ಧ ಮಾಡಲ್ಲ ಅಂತ ಕೂತಿದ್ದ. ಅಂತ ಅರ್ಜುನನೊಳಗೆ ಚೆನ್ನಾಗಿ ಒಳಗೆ ಒಳ್ಳೆ ಹುರುಪು ತುಂಬಿ ಮಾಡಿಸಿಬಿಟ್ಟಿದ. ಅಷ್ಟೇ ಅಲ್ಲ, ಹುಲ್ಲು ಮಾನವರ ಪಾಡೇನು, ನಿನ್ನ ಇಚ್ಛೆಯಿಲ್ಲದೆ ಮತ್ತೊಂದು ಕಾರಣ ಉಂಟೆ. ಅಲ್ಲಿ ಇಲ್ಲಿ ಇಪ್ಪನೆಂಬೋ ಸಂಶಯ ವ್ಯಾಕೆ, ಎಲ್ಲಿ ಪೊಂದಿಸಲಲ್ಲಿ ಇರಬೇಕು. ನಾವು ಅಂದ್ಕೊಳ್ತಾ ಇರ್ತೀವಿ, ನಾವು ಇವತ್ತಿರೋಣ, ನಾಳೆ ಅಲ್ಲಿ ಹೋಗ್ಬಿಡೋಣ ರೀ ಅಂದ್ರೆ ಹೇಳ್ತಾರೆ. ಅಲ್ಲಿ ಇಲ್ಲಿ ಇಪ್ಪೇನೆಂಬೋ ಸಂಶಯ ಯಾಕೆ, ಇಲ್ಲಿ ಇವತ್ತು ನಾಳೆಲ್ಲೋ ಹಾಗೆ ಯಾಕೆ, ಎಲ್ಲಿ ಪೊಂದಿಸಲಲ್ಲಿ ಇರಬೇಕು. ಸ್ವಾಮಿ ಎಲ್ಲಿಟ್ಟರೆ ಅಲ್ಲಿರಬೇಕು. ಬಲ್ಲಿದ ಬಲವಂತ ವಿಜಯ ವಿಠಲ, ಲಕುಮಿ ನಲ್ಲ ನಾರಾಯಣ ನಾನಾವತಾರನೇ. ಚೆನ್ನಾಗಿ ಹೇಳ್ತಾರೆ. ಇಂತು ಇಂತು ನಿನ್ನ ಅಧೀನವಾಗೆ ಎಂತು ಎಂತು ಎನ್ನ ಅಧೀನವು, ಮುಂತೆ ತಿಳಿಯದು ಮಾಡುವ ಆಲೋಚನೆ ಭ್ರಾಂತಿ ಜೀವನ ಸಮರ್ಥನೆ, ಸಂತತ ನಿನ್ನ ಅಧೀನವಾಗಿರೆ. ಸ್ವಾಮಿ, ನಾವು ಮಾಡುವ ಆಲೋಚನೆ, ನಮಗೆ ಬರೋ ಭ್ರಾಂತಿ, ಅಲ್ಲಿರತಕ್ಕಂತಹ ಜೀವನ, ಅದರ ಸಾಮರ್ಥನೆ, ಹಾಗ್ ಮಾಡ್ತೇನೆ, ಹೇಗ್ ಮಾಡ್ತೇನೆ, ಏನೇನ್ ಬರುತ್ತೆ, ಎಲ್ಲ ನಿನ್ನ ಅಧೀನವಯ್ಯ. ಮಂತ್ರಜ್ಞ ಮನುಜಂಗೆ ಮೃಗ ಮರುಳಾದಂತೆ, ಮಂತ್ರ ಗೊತ್ತಿದ್ದಂತಹ ಮನುಷ್ಯನಿಗೆ ಆ ಮೃಗಗಳೆಲ್ಲ ವಶವಾಗಿಬಿಡುತ್ತೆ, ಹೇಳುತ್ತೆ ಕೇಳುತ್ತೆ. ಹಾಗೆ ತಂತುಗಾರ ನಿನ್ನ ತ್ರಾಣ ಇನ್ನಾವದು ಅಂತರಂಗದಲ್ಲಿ ಆಡುವನೆ, ಸಂತೋಷ ಮೂರ್ತಿ ವಿಜಯ ವಿಠಲ, ದೈತ್ಯಾಂತಕ ಭಕುತ ಬಂಧು ಆನಂದ. ಕೊನೆಗೆ ಹೇಳ್ತಾರೆ, ಮಡದಿ ಮಕ್ಕಳು ನಿನ್ನ ಅಧೀನ, ಒಡವೆ ವಸ್ತು ನಿನ್ನ ಅಧೀನ, ಪಡಿಬಾನವು ನಿನ್ನ ಅಧೀನ, ಒಡೆತನವು ನಿನ್ನ ಅಧೀನ, ಬಡತನ ಭಾಗ್ಯ ನಿನ್ನ ಅಧೀನ, ಬಡಿವಾರ ಸೌಮ್ಯ ನಿನ್ನ ಅಧೀನ. ಬಡಿವಾರ ಬಡೆಯುವುದು, ಸೌಮ್ಯವಾಗಿರುವುದು ನಿನ್ನ ಅಧೀನ, ಬಡತನ ಬಂದರೂ ನಿನ್ನ ಅಧೀನ, ಭಾಗ್ಯ ನಿನ್ನ ಅಧೀನ, ಕೊಡುವುದು ಕೊಂಬುವುದು ನಿನ್ನ ಅಧೀನ, ನಡತಿ ನುಡತಿ ನಿನ್ನ ಅಧೀನ, ಬಿಡುವುದು ಬಿಡುವುದು ನಿನ್ನ ಅಧೀನ, ಉಡುವುದು ಹೊದುವುದು ನಿನ್ನ ಅಧೀನ, ಕೆಡುವುದು ಉಳಿವುದು ನಿನ್ನ ಅಧೀನ, ಒಡಲ ತೃಪ್ತಿ ನಿನ್ನ ಅಧೀನ, ಅಡಿ ಇಡುವುದು ನಿನ್ನ ಅಧೀನ, ಕಡೆಗೆ ನಾನೇ ನಿನ್ನ ಅಧೀನ. ಒಡವಿ ಪತಿ ಸಿರಿ ವಿಜಯ ವಿಠಲ, ಒಡನೊಡನೆ ಎನ್ನನು ಪಾಲಿಪನೆ. ನಿನ್ನ ಅಧೀನವಾಗಿ ಸಕಲ ವಸ್ತುಗಳಿರೆ, ಎನ್ನದೆಂಬೋದೇನೋ ವಿಜಯ ವಿಠಲ ಸ್ವಾಮಿ. ಇದು ಸ್ಮರಣೆ ದೇವರದ್ದು. ಅಂದರೆ ಸ್ವಾಮಿ, ನಿನ್ನದಯ್ಯ ನಿನ್ನದಯ್ಯ, ನಿನ್ನ ಅಧೀನ ನಾನು, ನಿನ್ನ ಅಧೀನ ನಾನು ಅಂತ ಸತತ ಎಡಬಿಡದೆ ಯಾರು ಸ್ಮರಿಸುತ್ತಾರೋ, ಈ ತರ ಯಾರು ಸ್ಮರಣೆ ಮಾಡುತ್ತಾರೋ, ಅಂಥ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಇಷ್ಟಿದೆ ಆ ರೀತಿಯಲ್ಲಿ ಅದ್ಭುತವಾಗಿ ನಮಗೆ ವಿಜಯದಾಸರ ಸುಳಾದಿಗಳು ಸಮುದ್ರದಲ್ಲಿ ಮುಳುಗಾಕಬೇಕು. ಸಮುದ್ರದಲ್ಲಿ ಹೋಗಿ ಆಡತಾ ಇದ್ರೆ ಎಷ್ಟು ಆನಂದ ಆಗುತ್ತೋ ಹಾಗೆ ವಿಜಯದಾಸರ ಸುಳಾದಿಗಳೆಂಬ ಸಮುದ್ರದಲ್ಲಿ ಮುಳುಗು ಹಾಕಿಬಿಟ್ರೆ ನಮಗಾಗುವ ಆನಂದ ಅಪಾರ ಆಗಿಬಿಡುತ್ತೆ. ಅದರಲ್ಲೂ ಅಷ್ಟೇ, ಸಮುದ್ರದಲ್ಲಿ ಹೇಗೆ ಬರುವ ತರಂಗಕ್ಕೆ ತಲೆಬಾಗಿದ್ದರೆ ಅದು ನಮ್ಮನ್ನ ಏನು ಮಾಡದೆ ಹೋಗ್ಬಿಡುತ್ತೆ, ಸೆಟದ ನಿಂತಿದ್ದರೆ ಸೆಳೆದೊಳಗಾಗ್ಬಿಡುತ್ತೆ. ಹಾಗೆ ವಿಜಯದಾಸರ ಸುಳಾದಿಗಳು ಅಷ್ಟೇ, ಅದರಲ್ಲಿ ನನಗರ್ಥ ಆಗುತ್ತೆ ಅಂತ ಸೆಳೆದ ನಿಂತವ ಅರ್ಥ ಚೂರು ಆಗಲ್ಲ, ಕಳಗ ಬೀಳು ಹಾಕಿಬಿಟ್ಟು ಹೋಗುತ್ತೆ. ವಿಜಯದಾಸರ ಸುಳಾದಿಗಳ ಸಮುದ್ರ ತರಂಗಗಳು ಅಲ್ಲೇ ತಲೆಬಾಗಿ ಇದ್ದರೆ ಅದ್ಭುತವಾಗಿ ತಲೆಗೆ ಅರ್ಥ ಆಗುವಂತೆ ಆಗಿಬಿಡುತ್ತೆ. ಎಲ್ಲಾ ಕಡೆ ಆ ಸ್ವಾಮಿಯ ವ್ಯಾಪಾರ, ಅದ್ಭುತ ಚಿಂತನೆ, ಅದನ್ನೇ ಹೇಳ್ತಾ ಇದ್ದಾರೆ ದಾಸರಾಯರು. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ, ಸಕಲೇಷ್ಟ ಪ್ರದಾಯಕ ಮರಳಿ ತನಗರ್ಪಿಸಲು ಕೊಟ್ಟುದನಂತ ಮಡಿ ಮಾಡಿ. ಭಗವಂತನಿಗೆ ಏನು ಅರ್ಪಣೆ ಮಾಡಿದರೆ ಸಾಕು, ಅಂದರೆ ಏನು ಪದಾರ್ಥಗಳನ್ನ ಏನ ತನ್ನನ್ನು ಕೂಡ ಕೊಟ್ಟರೆ ಭಗವಂತ ಅನಂತ ಮಡಿ ಮಾಡಿ ತನ್ನನ್ನು ತಾನೇ ಕೊಟ್ಟು ಬಿಡ್ತಾನಂತೆ. ಆ ರೀತಿಯಲ್ಲಿ ಅನಂತ ಮಡಿ ಮಾಡಿ ಪರಿ ಪರಿಯಲಿಂದುಣಿಸಿ, ಅದಕ್ಕೆ ಹೇಳ್ತಾರೆ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಗೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ಜುನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು. ಸದ್ಗುಣವ ಕದ್ದವ ರಘವ ಕದಿಯುವನು ಅನಘನೆಂದೆನಿಸಿ. ಮನಸ್ಸಿನಲ್ಲಿ ಸುಂದರ ಪದಾರ್ಥಗಳನ್ನ ನೆನೆದು 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 ಕೊಡಬೇಕಂತ ದೇವರಿಗೆ, ತಗೊಳ್ಳೋ ತಗೊಳ್ಳೋ ಅಂತ ಕೊಡಬೇಕಂತೆ. ಆ ರೀತಿಯಾದ್ರೆ ಯಾರು ಕೊಡತಾರೋ ಅದನ್ನ ಅನಂತ ಮಾಡಿ ಮಾಡಿ ದೇವರು ಕೊಡತಾನೆ. ಅಷ್ಟೇ ಅಲ್ಲ, ಕೊಡೋದು ಮಾತ್ರ ಅಲ್ಲ, ನಾವು ಕೊಡ್ತೇವೆ. ಶುಗರ್ ಇದ್ದ ಪೇಷಂಟ್ ಕೂತಿರ್ತಾರೆ, 10 ರೀತಿ ಸ್ವೀಟ್ ಹಾಕ್ತೇವೆ, ತಿನ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ, ನೋಡಿ ದುಃಖ ಜಾಸ್ತಿ ಆಗುತ್ತೆ, ಆನಂದವೇ ಇರಲ್ಲ. ಆ ಥರ ಅಲ್ಲ ಅಂತ ಭಗವಂತ ಕೊಡೋದು. ಹೇಗೆ ಕೊಡತಾನೆ? ಕೊಡೋದು ಕೊಡತಾನೆ, ಪರಿಪರಿಯಲಿಂದ ಉಣಿಸಿ ಅದ್ಭುತವಾಗಿ ಉಣಿಸ್ತಾನೆ. ಉಣಿಸಿ ಸುಖ ಸಾಗರದಿ ಲೋಲಾಡಿಸುವ ಅಂದ್ರು. ಎಲ್ಲಾ ಪದಗಳಲ್ಲಿ ದಾಸರಾಯರು ಅರ್ಥ ತುಂಬಿ 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 ಕೊಡ್ತಾ ಇದ್ದಾರೆ. ನಾವು ದೇವರಿಗಾಗಿ ಮನಸ್ಸಿನಲ್ಲಿ ಪದಾರ್ಥಗಳನ್ನ ನೆನೆದು ನೆನೆದು ಕೊಟ್ಟದ್ದು, ಮನಸ್ಸಿನಲ್ಲಿ ಪದಾರ್ಥಗಳನ್ನ ನೆನೆದು ನೆನೆದು ಕೊಟ್ಟಾಗ ದೇವರು ನಮಗೆ ಪ್ರತ್ಯಕ್ಷವಾಗಿ ಪದಾರ್ಥಗಳನ್ನೇ ಕೊಟ್ಟು ನಮಗೆ ಸುಖ ಪಡಿಸ್ತಾನೆ. ಆದರೆ ಅಲ್ಲಿ ಹೇಳ್ತಾರೆ ಸುಖ ಸಾಗರದಿ ಲೋಲಾಡಿಸುವ ಅಂದ್ರು. ಅಂದರೆ ಆ ಹೊರಗೆ ಅನಂತ ಪದಾರ್ಥಗಳು ಕೊಟ್ಟು ಸುಖ ಕೊಟ್ಟಾಗ ಅದರಲ್ಲೂ ತನ್ನ ನೆನಪನ್ನು ಕೊಟ್ಟು ಆ ನೆನಪಿನ ಸುಖವೇ ಜಾಸ್ತಿ ಎಂಬ ಎಚ್ಚರ ಕೊಟ್ಟು ಬಿಡುತ್ತಾನೆ. ನೋಡಿ, ಹಾಲು ಕುಡಿಯುತ್ತಾ ಇದ್ವು, ಹಾಲು ಕುಡಿದಾಗ ಹಾಲಿನೊಳಗಿದ್ದು ಆ ರುಚಿ ಕೊಡುವವನು ಅವನೇ. ಆದರೆ ಆ ಹಾಲು ಕುಡಿಯುವಾಗ ಹಾಲಿನಲ್ಲಿ ಭಗವದ್ ರೂಪಗಳನ್ನ, ಕುಡಿಯುವ ನಾಲಿಗೆ ಮೊದಲಾದ ಇಂದ್ರಿಯಗಳಲ್ಲಿ ಭಗವದ್ ರೂಪಗಳನ್ನ ನೆನೆದು ಕುಡಿಯುವವರಿಗೆ ಆ ಹಾಲಿನಲ್ಲಿ ದೇವರು ಇದ್ದು ಕೊಡುವ ಸುಖಕ್ಕಿಂತ ದೇವರ ನೆನಪಿನಿಂದ ದೇವರು ಕೊಡುವ ಸುಖ ಜಾಸ್ತಿ ಎಂಬ ಎಚ್ಚರ ಕೊಟ್ಟು ಮತ್ತು ಕೊಡುತ್ತಾನೆ. ಅದನ್ನೇ ಪರಿಪರಿಯಲಿಂದುಣಿಸಿ ಸುಖ ಸಾಗರದಿ ಲೋಲಾಡಿಸುವ. ಅದ್ಯಾಕೆ ಸುಖ ಸಾಗರ ಅಂದ್ರು ಅಂದ್ರೆ, ಯದ್ಯಪಿ ನಾವು ಯಾವುದೇ ಪದಾರ್ಥ ಕೊಟ್ಟರು ದೇವರಿಗೆ ಅದು ಅನಂತ ಪಟ್ಟು ಮಾಡಿ ಕೊಡುತ್ತಾನೆ. ಆ ಪದಾರ್ಥಗಳು ಅನಂತವಾಗಿ ಬಂದರೂ ಕೂಡ ಆ ಪದಾರ್ಥಗಳಲ್ಲಿ ಸಿಗುವ ಚೂರು ಚೂರೆ ತುಂತುರು ಸುಖಗಳೇ. ಯಾವುದೇ ಪದಾರ್ಥ ನಮಗೆ ಬಂದರೂ ಆ ಪದಾರ್ಥಗಳಲ್ಲಿ ದೇವರೇ ಇದ್ದು ಸುಖ ಕೊಟ್ಟರು ಆ ಪದಾರ್ಥಗಳ ಮೂಲಕ ಸುಖ ಕೊಡುವುದು ಎಂಥದ್ದು ಬರುತ್ತೆ? ಸಾಗರದಷ್ಟು ಸುಖ ಬರಲ್ಲ. ತುಂತುರು ತುಂತುರು ಹನಿ 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 ಜಿನಿ ಜಿನಿ ಮಳೆ ಬೀಳುತ್ತಲ್ಲ, ಆ ಥರ ಎಲ್ಲೋ ಒಂದು ತೊಟ್ಟು 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 ಬೀಳುತ್ತಾ ಇರುತ್ತಷ್ಟೇ. ಆದರೆ ಇಲ್ಲಿ ಹೇಳ್ತಾರೆ ಅಂತ ತುಂತುರು ಸುಖ ಅಲ್ಲಂತೆ, ಸುಖ ಸಾಗರದಿ ಲೋಲಾಡಿಸುವ ಅಂದ್ರು. ಏನ್ ಬ್ರತಪ್ಪ, ಅವನೇ ಇಟ್ಟ ನಿಯಮ, ಪದಾರ್ಥಗಳಲ್ಲಿ ನನ್ನ ರೂಪಗಳಿದ್ದು ಎಷ್ಟು ಸುಖ ಕೊಡುತ್ತೆ ಅಂದರೆ ಹೇಳ್ತಾರೆ ಭಾಗವತದಲ್ಲಿ, ಪದಾರ್ಥಗಳಿಂದ ವ್ಯಕ್ತಿಗಳಿಂದ ಬರುವ ಸುಖ ತುಂತುರು ಸುಖ ಅಂದ್ರು. ಈ ತುಂತುರು ಸುಖ ನಮಗೆ ಸಾಕಾಗಲ್ಲ, ಬಾಯಾರಿಕೆ ಹೋಗಲ್ಲ, ಅದರಿಂದ ಬರುವ ಸುಖದಿಂದ ಸುಖ ಸಾಗರದಲ್ಲೂ ಓಲಾಡಿಸ್ತಾನೆ ಅಂದ್ರೆ ಹೇಗಾಗುತ್ತಪ್ಪ ಅಂದ್ರೆ, ಅದೇ ಉತ್ತರ ಕೊಡ್ತಾ ಇದ್ದಾರೆ. ಪದಾರ್ಥಗಳಲ್ಲಿ ಭಗವಂತ ಇದ್ದುಕೊಂಡು ಪದಾರ್ಥಗಳ ಮೂಲಕ ಕೊಡುವ ಸುಖ ತುಂತುರು ಸುಖ, ಆದರೂ ಪದಾರ್ಥಗಳಲ್ಲಿ ದೇವರ ನೆನಪೇನಿದೆ, ಇಂದ್ರಿಯಗಳಲ್ಲಿ ದೇವರ ನೆನಪೇನಿದೆ, ಆ ನೆನಪಿನಿಂದ ಬರುವ ಸುಖ ಸಾಗರದಷ್ಟು ಸುಖ, ಪದಾರ್ಥಗಳಿಂದ ಬರುವ ಸುಖ ಅಲ್ಪ ಸುಖ ಎಂಬುದನ್ನ ತಿಳಿಸಿಕೊಳ್ಳಿಕ್ಕೆ ದಾಸರು ಸುಖ ಸಾಗರದಿ ಲೋಲಾಡಿಸುವ ಅಂತ ಅದ್ಭುತ ಅರ್ಥವನ್ನು ಒಳಗಿಟ್ರು. ಅದಕ್ಕೆ ಹೇಳ್ತಾರೆ ಯಯಾತಿ ಮಹಾರಾಜ ಹೇಳ್ತಾನೆ, ಇಡೀ ಭೂಮಂಡಲದಲ್ಲಿರತಕ್ಕಂಥ ಎಲ್ಲಾ ಪದಾರ್ಥಗಳು, ಎಲ್ಲಾ ಸ್ತ್ರೀಯರು, ಎಲ್ಲವನ್ನ ಒಬ್ಬ ವ್ಯಕ್ತಿ ಮುಂದಿಟ್ಟರೂ ಅವನಿಗೆ ತೃಪ್ತಿ ಬರಲ್ಲ ಅಂದ್ರು. ಯಾಕೆ ಅಂದ್ರೆ ಹೇಳ್ತಾರೆ, ಅಗ್ನಿಯಲ್ಲಿ ಉರಿಯುವಂತ ಅಗ್ನಿಗೆ ತುಂತುರು ತುಂತುರು ತುಪ್ಪ ಹಾಕ್ತಾ ಇದ್ರೆ ಅಗ್ನಿ ಶಾಂತ ಆಗುತ್ತೋ? ಅಗ್ನಿಯನ್ನ ಶಾಂತ ಮಾಡಲಿಕ್ಕೆ ಹೊರಟದ್ದು, ಹಾಕಿದ್ದೆಷ್ಟು ತುಪ್ಪ? ತುಂತುರು ತುಂತುರು ತುಪ್ಪಗಳು. ಅಗ್ನಿ ಶಾಂತ ಆಗುತ್ತೋ ಇನ್ನಷ್ಟು ಉರಿಯುತ್ತೆ, ಅಶಾಂತಿಯೇ ಬೆಳೆಯುತ್ತೆ. ನಮಗೆ ಯಾರು ಕೇಳಿದ್ರು, ಅಲ್ಲ ರೀ ಅಗ್ನಿ ಉರಿತಾ ಇದ್ರೆ ಒಂದ್ ಬಕೆಟ್ ತುಪ್ಪ ಸೋದ್ ಬಿಡೋಣ, ಅಗ್ನಿ ತಣ್ಣಗೆ ಶಾಂತ ಆಗುತ್ತಲ್ಲ, ಯಾಕಾಗಲ್ಲ ಅಂದ್ರೆ, ಹೌದು ದೊಡ್ಡ ಬಕೆಟ್ ತುಪ್ಪ ಅಥವಾ ಎರಡು ಬಕೆಟ್ ತುಪ್ಪ ಒಂದೇ ಸಲ ಸುರಿದು ಬಿಟ್ಟರೆ ಯಾವ ಅಗ್ನಿ ಆದ್ರೂ ಶಾಂತ ಆಗುತ್ತೆ ಹೋಮಕುಂಡದಲ್ಲಿ. ಆದರೆ ಆ ತುಪ್ಪ ಯಾವುದು ಸುಖ? ಇಲ್ಲಿ ಹೇಳಿದ್ದು ಕಂಪೇರ್ ಮಾಡಿದ್ದು, ಸಂಸಾರದಲ್ಲಿ ಬಕೆಟ್ ಬಕೆಟ್ ಸುಖ ಸಿಗುವಂತದ್ದು ಯಾವುದೂ ಇಲ್ಲ. ಎಲ್ಲ ಪದಾರ್ಥಗಳು ಅನುಭವಿಸಿದಾಗ ಬರುವ ಸುಖ ತುಂತುರು ತುಂತುರು ಮಾತ್ರ. ಬಕೆಟ್ ಬಕೆಟ್ ಸುಖ ಸಿಗುವಂತದ್ದು ಯಾವುದೂ ಇಲ್ಲ, ದೇವರೇ ಕೊಡಲ್ಲ ಇಲ್ಲಲ್ಲಿ ಅದು ಹೇಳ್ತಾ ಇದ್ದಾರೆ. ಹಾಗಾದರೆ ಭಗವಂತ ಕೊಟ್ಟದು ಅನಂತ ಮಾಡಿ ಮಾಡಿ ಪರಿಪರಿಯಲಿಂದ ಉಣಿಸಿ, ಆ ಉಣಿಸಿದ್ರೂ ಕೂಡ ಎಷ್ಟು ಬರುತ್ತಾ ಪುಸ್ತಕ ತುಂತುರು ಸುಖವೇ ಅಲ್ಲ. ಅಂದರೆ ಸುಖ ಸಾಗರದಲ್ಲಿ ಓಲಾಡಿಸುವ ಅಂತ ಹೇಳಿದ್ರಲ್ಲ, ಅದು ಹೇಗೆ ಸಾಧ್ಯ ಅಂದರೆ, ಅದಕ್ಕೆ ಉತ್ತರ ದಾಸರಾಯರು ಕೊಟ್ಟದ್ದಿಷ್ಟೇ. ಅಲ್ಲಿ ದೇವರ ನೆನಪಿನಿಂದ ಪದಾರ್ಥದಲ್ಲಿ ತಾನೇ ಇದ್ದುಕೊಂಡು ಸುಖ ಕೊಡತಾ ಇದ್ದಾನಲ್ಲ ಅಂತ ದೇವರ ಭಕ್ತಿಯಿಂದ ನೆನೆದಾಗ ಬಂದ ಸುಖ ಈ ತುಂತುರು ಸುಖ ಅಲ್ಲ, ಅದ್ಭುತವಾದ ಸಾಗರದಷ್ಟು ಸುಖ ಬರುತ್ತಯ್ಯ. ಆ ಸುಖ ಸಾಗರದಲ್ಲಿ ಭಗವಂತ ಲೋಲಾಡಿಸ್ತಾನೆ. ಮಂಗಳ ಚರಿತ ಚಿನ್ಮಯ ಗಾತ್ರ ಸಜ್ಜನ ಮಿತ್ರ ಸರ್ವತ್ರ, ಅಂದ್ರೆ ತನ್ನ ಭಕ್ತರನ್ನ ಒಂದು ಕಡೆ ಸುಖ ಪಡಿಸ್ತಾನೆ ಇನ್ನೊಂದು ಕಡೆ ದುಃಖ ಪಡಿಸ್ತಾನೆ ಅಂತಲ್ಲ, ಸರ್ವತ್ರ ಅಂದ್ರು. ಆ ಸರ್ವತ್ರ ಶಬ್ದಕ್ಕೆ ಅರ್ಥ ಏನು? ಸುಖ ಪಡಿಸುವ ಪದಾರ್ಥಗಳು ಸುಖ ಕೊಡುವ ವ್ಯಕ್ತಿಗಳಿದ್ದರೂ ಇವರಿಗೆ ಸುಖ ಸಾಗರದಲ್ಲಿ ಲೋಲಾಡಿಸ್ತಾನೆ. ದುಃಖ ಕೊಡುವ ಪದಾರ್ಥಗಳು ದುಃಖ ಕೊಡುವ ವ್ಯಕ್ತಿಗಳು ದುಃಖಕರ ವಾತಾವರಣ ಇದ್ರೂ ಒಳಗೆ ಸುಖ ಸಾಗರದಲ್ಲೇ ಲೋಲಾಡಿಸ್ತಾನೆ. ಹೇಗಪ್ಪ ಅದು ಸಾಧ್ಯ ಸರ್ವತ್ರ ಅಂದ್ರಲ್ಲ ಅಂದ್ರೆ, ಅದು ಹೇಳ್ತಾರೆ, ಸುಖ ಕೊಡುವ ಪದಾರ್ಥಗಳಲ್ಲಿ ಸುಖ ಕೊಡುವ ವ್ಯಕ್ತಿಗಳಲ್ಲಿ ಒಳಗಿದ್ದು ಸುಖ ಕೊಡುವವ ದೇವನೇ ಎಂಬ ತನ್ನ ಎಚ್ಚರ ಕೊಟ್ಟಾಗ ಅದ್ಭುತ ಆನಂದ. ಹಾಗೆ ದುಃಖ ಕೊಡುವ ಪದಾರ್ಥ ಅಸ್ವತಂತ್ರ, ಅದು ತಾನಾಗಿ ದುಃಖ ಕೊಡಲ್ಲ ಚೇತನನಿಗೆ. ಈ ಜೀವರಾಶಿಗಳು ದುಃಖ ಕೊಡಲ್ಲ, ಅವರ ಅಸ್ವತಂತ್ರವೇ. ಒಳಗಿದ್ದ ಸ್ವಾಮಿ ಕೊಡತಾ ಇದ್ದಾನೆ ಎಂಬ ಎಚ್ಚರ ಬಂದಾಗ ಆ ದುಃಖಕರ ವಾತಾವರಣದಲ್ಲೂ ಕೂಡ ಜೀವಿಗೆ ಆಗುವ ಆನಂದ ಅಪಾರ, ಅದು ದೇವರು ಕೊಡತಾನಂತೆ. ಆದ್ದರಿಂದ ಭಗವಂತ ಸರ್ವತ್ರ ಸುಖ ಸಾಗರದೆ ಲೋಲಾಡಿಸುವ, ಆದ್ದರಿಂದಲೇ ಈತ ಮಂಗಳ ಚರಿತ. ಅವನ ಚರಿತ್ರೆಯನ್ನು ಯಾರು ಮನಸ್ಸಲ್ಲಿ ಧಾರಣೆ ಮಾಡುತ್ತಾರೆ, ಚರಿತ್ರೆ ಎಂದರೆ ಅವನೇ ನಮ್ಮ ಇಂದ್ರಿಯಗಳಲ್ಲಿ ನಿಂತು, ಬಿಂಬ ನಾಮಕ ಹರಿಯೇ ನಮ್ಮ ಇಂದ್ರಿಯಗಳಲ್ಲಿ ನಿಂತು ಮಾಡಿ ಮಾಡಿಸುವ ವ್ಯಾಪಾರವೇ ಮಂಗಳ ಚರಿತ ಅಂತ. ಮಂಗಳ ಚರಿತ ಚಿನ್ಮಯ ಗಾತ್ರ ಆನಂದಮಯ ಶರೀರ ಸಜ್ಜನ ಮಿತ್ರ. ಸಜ್ಜನರು ಯಾರಯ್ಯ ಅಂದ್ರೆ ಮಧ್ವರಾಯರೇ ಮೊದಲಾದ ಬ್ರಹ್ಮಾದಿ ದೇವತೆಗಳೇ ಮೊದಲಾದ ಯಾರು ಜ್ಞಾನಿಗಳಿದ್ದಾರೆ ಋಷಿಗಳು, ಅವರು ಸಜ್ಜನರು. ಅವರ ಅನುಗ್ರಹದಿಂದ ಮಿಕ್ಕ ದೇವತೆಗಳು ಸಜ್ಜನರು. ಅವರ ಅನುಗ್ರಹದಿಂದ ಕೊನೆ ಪಂಕ್ತಿಯಲ್ಲಿ ಎಲ್ಲೋ ಇದ್ದವರು ನಾವು. ಅದರಿಂದ ಸಜ್ಜನ ಮಿತ್ರ ಸರ್ವತ್ರ ಸುಖದಲ್ಲಿ ಒಲಾಡಿಸುವ ಅಂತ ಭಗವಂತನನ್ನ ಸದಾ ಆನಂದದಿಂದ ತುಂದಿಲರಾಗುವಂತೆ ಮಾಡಿಬಿಡುತ್ತಾ ಇದ್ದಾನೆ ಭಗವಂತ ಅಂತ ಭಗವಂತನ ಕರುಣೆಯನ್ನ ಅದ್ಭುತವಾದ ರೀತಿಯಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ದಾಸರಾಯರು. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.